சேதனாச்சேதனஜகந்நியந்திரேஷேஷ சம்விதே நமோ நாராயணாயாச்ச சர்வசக்ராதிபந்தித ருத்வா ஹஷ்யானுஹஷ்யேஹமுபி வேதார்த்த சத்பதேஹே கிருஷ்ணஸ்ய சூத்ராணுவ்யாக்யா சந்நியாய விவருதி புஸ்புடப்தரோபி பத்தபுத்தீனாம் புதானாஞ்சோபகாரிகாம் ப்ரீத்யைவ தேவஸ்ய தத்ப்ரஸாத புரஸ்ஸரஹ ஜெயந்தி ஜானகி ஜரடாம்போஜரேணவஹ நமசுரகிரீடஸ்தான் கேமணீ நதி சேரதே துரந்த துரிதத்வாந்த விபாடன படீயசே பாதராயண சம்ஞாய பரஸ்மை மகசே நம நமாமி ஸ்ரீமதானந்த தீர்த்தாச்சாரியம் பரம் குரும் யஸ்ய வாணீ க்ருபாணீயம் நிகிருந்ததி பவாடவீம் பிரணம்ய சரணாம்போஜே குருணாம் தத்க்ருபாபலாத் சந்நியாய விருதி வியாக்கியாம் கரிஷ்யாமி யதாமதி சந்நியாய விருத்தி வியாக்கியாமம் தகவல் வியாக்கியாமம் திருவகர் ஃபலாபாவமங்கீகிருத்தியோபாசனசம்ஸ்காரநிபந்தனத்வம் கல்பனீயம். நீ யாத்துக்கு அந்த ஹெடுத்தா இத்தீரீக கிந்து முக்தௌ ததா ததா பிராப்த அனிஷ்ட பரிஹாரார்த்தம் ஆனந்தாபிவிருத்தியர்த்தம் வா கிம் ந சாதித்யதாக நஹீயதே இதி. முக்தியில்லி ஃபலாபாவ இல்லான்னு ஹேடுபிட்டு ஆ உபாசனைய சம்ஸ்கார மாத்திரதிந்த அந்த யாக்கி ஹெடுத்தீரி நீவீக ಅಲ್ಲ ಒಂದು ಫಲ ಇದೆ ಅಂತ ಹೇಳಿಬಿಡಿ ಅಂತ ಹೇಳಿದ್ರು. ಅಲ್ಲ ಒಂದು ಫಲ ಇದೆ ಅಂತ ಹೇಳಿ ಕಿಂತು ಮುಕ್ತವು ತದಾ ತದಾ ಪ್ರಾಪ್ತ ಅನಿಷ್ಟ ಪರಿಹಾರಾರ್ಥಂ, ಮುಕ್ತಿಯಲ್ಲೂ ಬರ್ತಕ್ಕಂಥ ಅನಿಷ್ಟಗಳ ಪರಿಹಾರಕ್ಕೋಸ್ಕರ ಮತ್ತು ಆನಂದಾಭಿವೃದ್ಧ್ಯರ್ಥಂ ಆನಂದ ಅಭಿವೃದ್ಧಿಗೋಸ್ಕರವಾಗಿ ಉಪಾಸನೆ ಮಾಡ್ತಾನೆ ಅಂತ ಯಾಕೆ ಹೇಳಬಾರ್ದು? ಮುಕ್ತನು ಕೂಡ ಉಪಾಸನೆ ಮಾಡ್ತಾನೆ ಅಂತ ಯಾಕೆ ಹೇಳಬಾರ್ದು ಅಂತ ಪ್ರಶ್ನೆ ಈಗ. ಅದಕ್ಕೆ ಉತ್ತರ ಅನಹೀಯತೆ ಇತಿ. ಅದಕ್ಕೆ ಹೇಳ್ತಾರೆ ಮುಕ್ತಿಯ ಡೆಫಿನೇಷನ್ನೇ ಅದಲ್ಲ, ನೀ ತಿಳ್ಕೊಂಡಾಗ ಮುಕ್ತಿಯ ಲಕ್ಷಣ ಮುಕ್ತಿಯ ಲಕ್ಷಣ ಅದಾಗೋದಿಲ್ಲ ಅಂತ ಹೇಳಿ. ವೃದ್ಧಿತ್ಯುಪಲಕ್ಷಣಂ ಅಹಾನಿತ್ಯಪಿ ಗ್ರಾಹ್ಯಂ. ಅಲ್ಲಿ ವೃದ್ಧಿನೂ ಇಲ್ಲ, ಅಹಾನಿ ಹಾನಿಯೂ ಇಲ್ಲ, ಅದರಿಂದಾಗಿನೇ ಅಲ್ಲೇ ಅದಕ್ಕೋಸ್ಕರ ಮಾಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಸ್ವಭಾವತಃ ಮಾಡ್ತಾರೆ ಹೊರತು ಬೇರೆ ದೃಷ್ಟಿಯಿಂದ. ಪ್ರಾಮಾಣಿಕರಾದ ಪ್ರಾಮಾಣಿಕತೆ ಯಾತಕ್ಕೆ ಇಟ್ಕೊಂಡಿರ್ತಾನೆ? ಸಹಜವಾಗಿ ಅಷ್ಟೇ ಹೊರತೇನಿಲ್ಲ. ಅದರಿಂದ ಪನಿಷ್ಮೆಂಟ್ ಆಗುತ್ತೆ ಅಂದರೆ ಏನು ಮಾಡ್ತಾನೆ ಅವನು? ಬಿಡೋದಿಲ್ಲ. ಅದಕ್ಕೆ ಆ ಪ್ರಾಮಾಣಿಕತೆ ಎಂಜಾಯ್ ಮಾಡ್ತಾನೆ ಸ್ವಭಾವದಲ್ಲಿರೋದು. ಇದು ಅರ್ಥ ಮಾಡಿಕೊಂಡ್ರೆ ಯಾವುದೋ ಇದಕ್ಕೋಸ್ಕರ ಇನ್ಸೆಂಟಿವ್ ಬೇಕಿಲ್ಲ ಅವನಿಗೆ. ಪ್ರಾಮಾಣಿಕನಾಗಿ ಅವನು ಪ್ರಾಮಾಣಿಕನಾಗಿರಲಿಕ್ಕೆ ಏನು ಬೇಕಿಲ್ಲ, ಯಾವ ಇನ್ಸೆಂಟಿವ್ ಬೇಕು, ಇನ್ಸೆಂಟಿವೂ ಬೇಕಿಲ್ಲ. ಅದೇ ರೀತಿಯಲ್ಲಿ ಮುಕ್ತನಾದವನಿಗೆ ಸಹಜವಾಗಿ ಮಾಡ್ತಾನೆ ಹೊರತು ಯಾವುದೇ ರೀತಿಯಾದ ಫಲದ ಪ್ರಸಕ್ತಿ ಅವನಿಗಿಲ್ಲ. ಅತ್ರ ಪೂರ್ವಪಕ್ಷೆ ಆಪಾದಕಸ್ಯ ಅನ್ಯಥಾ ಸಿದ್ಧಿರುಕ್ತಾ ಭವತಿ ಏ ವಂಚ ಫಲಾಭಾವೇಪಿ ಸಂಸ್ಕಾರ. ಅದೇನು ಆಪಾದಕ ಏನು ಮಾಡಿದವನು ಅಲ್ಲೂ ಇರಲಿ ಫಲ ಅಂತ ಕೇಳಿದರೆ ಅದಕ್ಕೆ ಇಲ್ಲ. ಕಾರಣ ಅದಿಲ್ಲದೇನು ಇರಲಿಕ್ಕೆ ಬರುತ್ತೆ, ಅದಕ್ಕೆ ಅನ್ಯಥಾ ಸಿದ್ಧಿ ಅಂತ ಹೆಸರು. ಏವಂಚ ಫಲಾಭಾವೇಪಿ ಸಂಸ್ಕಾರಾಖ್ಯ ಕಾರಣ ಸದ್ಭಾವ ಉಪಾಸನಂ ಮುಕ್ತವು ಸಂಭವತಿ ಇತಿ ಭಾವ. ಹೀಗೆ ಬೇರೆ ಫಲ ಇಲ್ಲದೆ ಹೋದರೂ ಕೂಡ ಸಂಸ್ಕಾರಾಖ್ಯ ಕಾರಣ ಸದ್ಭಾವ ಸ್ವಭಾವ ವಿಶೇಷ ಅಂತಕ್ಕಂಥ ಕಾರಣ ಇರೋದರಿಂದ ಅಲ್ಲಿ ಉಪಾಸನೆ ಇದೆ ಅಂತ ಒಪ್ಕೋಬೇಕು. ಆದರೆ ಫಲ ಇದೆ ಅಂತ ಮಾತ್ರ ಒಪ್ಪಿಕೊಳ್ಳೇಬಾರದು. ಅಯಂಚ ನ್ಯಾಯ ಕುಶಾಛಂದಸ್ತುತ್ಯುಪಗಾನವತ್ ಇತ್ಯನೇನ ಸಂಸ್ಕಾರ ವಶಾದಿತ್ತಿ ನಮಗೆ ಇಚ್ಛೆಯೋ ಉಪಾಸನಾದಿ ಕರಣೋಕ್ತಿಯಾ ಸೂಚಿತ. ಅದಕ್ಕೇನೆ ಈ ಸೂತ್ರದಲ್ಲಿ ಅದನ್ನೆಲ್ಲ ತಿಳಿಸಿದ್ದಾರೆ. ಹಾನೋತು ಉಪಾಯನ ಶಬ್ದ ಶೇಷತ್ವಾತ್ ಕುಶಾ ಛಂದಸ್ತುತ್ಯುಪಗಾನವತ್ತದುಕ್ತಂ ಓಂ. ಈಗ ಛಂದಾಧಿಕರಣಂ ನೆಕ್ಸ್ಟ್. ನಚ ಕರ್ಮಕರಣಶಕ್ತಿರಪಿ ಅದೂರತ್ವಾತ್ ತತ್ಸಂಶ್ರೇಯನೀಯ ಮಹಾ ಉಪಾಸನಾಖ್ಯೆ ಕಾರ್ಯೇ ನಿತ್ಯಕೃತಿ ಸಂಸ್ಕಾರೋ ನವ ನ ತಥಾ ಕರ್ಮನೀತಿ ಕಾರ್ಯವೈಶೇಷ್ಯಾತ್. ನಚ ಕರ್ಮಕರಣಶಕ್ತೇ ಅಪಿ ಅದೂರತ್ವಾತ್ ತತ್ ಸಂಶ್ರೇಯನಿಯಮಃ ಉಪಾಸನಾಖ್ಯೆ ಕಾರ್ಯೇ ನಿತ್ಯಕೃತಿ ಸಂಸ್ಕಾರೋ ನ ತಥಾ ಕರ್ಮನೀತಿ ಕಾರ್ಯವೈಶೇಷ್ಯಾತ್. ಓಂ ಛಂದತಃ ಉಪಯ ವಿರೋಧಾತ್. ಓಂ, ಈ ಸೂತ್ರಕ್ಕೆ ಸಂಬಂಧಪಟ್ಟಂಥ ಮಾತು. ಛಂದತಃ ಇತ್ಯತ್ರ ಕರಣ ಅಕರಣಯೋಃ ವಿರೋಧಾನ್ಮುಕ್ತಃ ಕಿಂ ಉಪಾಸನವತ್ ನಿಯಮೇನ ಕರ್ಮ ಕುರುವಂತಿ ನವಾ ಇತಿ ಸಂದೇಹೇ ನಿಯಮೇನ ಕುರುವಂತಿ ಇತಿ ಪೂರ್ವಪಕ್ಷ ನಾ ಇತಿ ಸಿದ್ಧಾಂತಃ ತತ್ರ ಅದೂರ ಸಂಶ್ರೇಯಃ ಇತ್ಯುಕ್ತ ಪೂರ್ವಪಕ್ಷ ನ್ಯಾಯಂ ವಿರುಣ್ಮನ್ ಪ್ರತಿಕ್ಷಿಪತಿ ನಚೇತಿ. ಈಗ ಮುಕ್ತರು ಉಪಾಸನೆ ಮಾಡ್ತಾರಿಲ್ಲೋ ಪ್ರಶ್ನೆ ಮುಗೀತು. ಮುಕ್ತರು ಕರ್ಮ ಮಾಡ್ತಾರೋ ಇಲ್ಲೋ ಅಂತ ಪ್ರಶ್ನೆ. ಈಗ ಉಪಾಸನೆ ಬೇರೆ ಕರ್ಮ ಬೇರೆ. ಏನೇ ಮಾಡಿದರೂ ಅದು ಕರ್ಮ. ಒಂದು ಆರಾಧನೆ ಭಗವದ್ ಆರಾಧನೆಯನ್ನೇ ಧ್ಯಾನಾದಿಗಳ ಮೂಲಕ ಮಾಡಿದಾಗ ಏನಾದ ಉಪಾಸನೆ. ಇಲ್ಲದೆ ಹೋದ್ರೆ ಮಡದೆಲ್ಲ ಉಪಾಸನೆ ಅಂತ ಆಗ್ತಾ ಇತ್ತು. ಕರ್ಮ ಬೇರೆ, ಉಪಾಸನೆ ಬೇರೆ. ಕರ್ಮ ಮಾಡ್ತಾನೋ ಇಲ್ವೋ ಅದಕ್ಕೇನು ಹೇಳಬೇಕು? ಆ ಹಾಂ, ಅಷ್ಟೇ ಅಲ್ಲ, ಫಿಸಿಕ್ ಒಂದು ಧ್ಯೇಯದ ರೂಪ ಇಟ್ಕೊಂಡು ಆ ಧ್ಯೇಯ ರೂಪದಿಂದ ಸಿಗತಕ್ಕಂಥ ಮುಖ್ಯ ಪ್ರಯೋಜನ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಮಾಡತಕ್ಕಂಥ ಧ್ಯಾನ ಅಥವಾ ಪ್ರವಚನಾದಿಗಳೆಲ್ಲ ಏನವೋ ಉಪಾಸನೆ. ಈ ತಯಾರಿ ಬೇರೆ, ಹೊರಡೋದು ಬಸ್ ಸ್ಟಾರ್ಟ್ ಆಗಿ ಹೊರಡುತ್ತೆ, ಈಗ ಬಸ್ ಹೋಗ್ತಾ ಇದೆ, ಮುಗಿದೋಯ್ತು, ಗೊತ್ತಾಯ್ತಾ? ಉಳಿದಿನ ಹೊರಟಿಲ್ಲ, ಎಲ್ಲ ತಯಾರಿ ಹೊರಟಿಲ್ಲ, ಉಪಾಸನೆ ಶುರುವಾಗಿಲ್ಲ. ಉಪಾಸನೆ ಎಂಬುದು ಆ್ಯಕ್ಚುಯಲ್ ಏನದು, ಡೈರೆಕ್ಟ್ ಅದು. ಉಳಿದೆಲ್ಲ ಏನು ಇಂಡೈರೆಕ್ಟ್ ಸಪೋರ್ಟ್ ಮಾಡೋದು, ಉಳಿದು ಇಂಡೈರೆಕ್ಟ್ ಮಾಡಿದ್ದೆಲ್ಲ ಕರ್ಮ. ಉಪಾಸನೆ ಏನದು, ವಿದ್ಯಾರ್ಥಿ ಪರೀಕ್ಷೆ ಎಲ್ಲ ಮಾಡ್ತಾ ಇನ್ನು ಬರಲಿಕ್ಕೆ ಶುರು ಮಾಡಿಲ್ಲ, ಪೇಪರ್ ಕಷ್ಟ ಕೊಟ್ಟು ಬರಲಿಕ್ಕೆ ಶುರು, ಅಲ್ಲಿಂದ ಶುರುವಾಯಿತು, ಬರವಣಿಗೆ ಶುರುವಾಯಿತು. ಅಲ್ಲಿವರೆಗೆ ಏನಿಲ್ಲ ಕರ್ಮ, ಅದು ಯಾವುದೇ ಕಾರಣಕ್ಕೆ ಆ ಟೈಮ್ದು ಅಲ್ಲಿ ಮುಂದೆ ಹಾಕಿಬಿಟ್ಟು ಹೊರಟೋಗ್ತದೆ ಅಷ್ಟೇ. ಸರಿಯಾಗಿ ಬರಲಿಲ್ಲ ಉಪಾಸನೆ, ಸರಿ ಕರ್ಮ ಇದೆ, ಉಪಾಸನೆ ಆಗಲಿಲ್ಲ. ಅದು ಕರ್ಮ ಏನಾಗಲಿಲ್ಲ, ಉಪಾಸನೆ ಆಗಲಿಲ್ಲ. ಸೊ ಕರ್ಮಕ್ಕೂ ಉಪಾಸನೆಗೂ ಎನಿ ಆ್ಯಕ್ಟಿವಿಟಿ ಈಸ್ ಕರ್ಮ, ಗೊತ್ತಾಯ್ತಾ? ಪ್ರಿಸ್ಕ್ರೈಬ್ಡ್ ಆ್ಯಕ್ಟಿವಿಟಿ ಈಸ್ ಉಪಾಸನೆ. ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇವತ್ತೆಲ್ಲ ಅಳತೆ ಅಳತೆ ಹೊಡೆದ್ರೆ ಸಂಬಳ ಕೊಡೋದಿಲ್ಲ, ಅದು ಕರ್ಮ ಅಷ್ಟೇ ಹೊರತು ಅವ್ರು ಮೈ ಹೇಳಿದ ಕೆಲಸ ಅಲ್ಲ, ಆದ್ದರಿಂದ ಕೊಡೋದಿಲ್ಲ. ಅದು ಉಂಟೋ ಇಲ್ಲೋ ಅಂತ ಪ್ರಶ್ನೆ. ಈಗ ಅದಕ್ಕೆ ಉತ್ತರ, ನಿಯಮೇನ ಕರ್ಮ ಕೊರುವಂತೆ ನವಾಯಿತಿ ಸಂದೇಹೇ, ನಿಯಮೇನ ಕೊರುವಂತೆ ಇತಿ ಪೂರ್ವಪಕ್ಷ. ಮುಕ್ತಿಯಲ್ಲೂ ಕರ್ಮವನ್ನು ಮಾಡ್ತಾರೆ ಅಂತ ಪೂರ್ವಪಕ್ಷೆಯ ವಾದ. ನಾ ಇತಿ ಸಿದ್ಧಾಂತ, ಇಲ್ಲ ಅಂತ ಹೇಳೋದು ಸಿದ್ಧಾಂತ. ತತ್ರ ಅದೂರ ಸಂಶ್ರಯ ಇತ್ಯುಕ್ತ ಪೂರ್ವಪಕ್ಷ ನ್ಯಾಯಂ ವಿವೃಣ್ಮನ್ ಪತಿ ಕ್ಷಿಪತಿ. ಅದು ಹೇಗೆ ಎಂಬುದನ್ನು ಪೂರ್ವಪಕ್ಷ ನ್ಯಾಯವನ್ನು ವಿವರಣಿಸಿಕೊಟ್ಟು ಅವರು ಉತ್ತರ ಕೊಡ್ತಾರೆ. ನಚಾಯಿ ಅಪಿ ಪದೇನ ಶಕ್ತಿ ಸದ್ಭಾವೇಪಿ ಕರ್ಮ ಕರಣ ನಿಯಮಾಭಾವೇ ಉಪಾಸನಸ್ಯಾಪಿ ನಿಯಮೋ ನ ಸ್ಯಾತ್ ವಿಶೇಷಾದಿತಿ ವಿಪಕ್ಷೇ ಬಾಧಕಂ ಸೂಚಿತಂ. ಹಾಗೆ ಹೇಳ ಪ್ರಶ್ನೆ ಮಾಡ್ತಾನೋ ತನ್ನ ತನ್ನ ಪೂರ್ವಪಕ್ಷ ಸ್ವಲ್ಪ ಡೆವಲಪ್ ಮಾಡ್ತಾನೆ ಪೂರ್ವಪಕ್ಷನ. ಅಲ್ಲಿ ಕರ್ಮ ಮಾಡೋ ಶಕ್ತಿ ಇದೆಯೋ ಇಲ್ವೋ? ಸದ್ಭಾವೇಪಿ ಇದೆ. ಇದೆ ಅಂದಮೇಲೆ ಶಕ್ತಿ ಇದ್ದ ಕರ್ಮಕರಣ ನಿಯಮಾಭಾವೇ, ಅದಿದ್ದ ಮೇಲೆ ಕರ್ಮಕರಣ ಮಾಡೋದಿಲ್ಲ ಅಂತ ಹೇಳೋದಾದರೆ ಉಪಾಸನಸ್ಯಾಪಿ ನಿಯಮೋ ನ ಸ್ಯಾತ್, ಉಪಾಸನೆಯೂ ಮಾಡೋದಿಲ್ಲ ಅಂತ ಹೇಳೋಣ. ಮುಕ್ತನಾದವನಿಗೆ ಕರ್ಮ ಮಾಡೋ ಶಕ್ತಿ ಇದೆ, ಆದರೂ ಕರ್ಮ ಮಾಡೋದಿಲ್ಲ ಅಂತ ಹೇಳೋದಾದರೆ ಉಪಾಸನೆಯೂ ಮಾಡೋದಿಲ್ಲ ಅಂತ ಹೇಳೋಣ. ಉಪಾಸನೆ ಮಾಡ್ತಾನೆ ಅಂತ ಹೇಳೋದಾದರೆ ಕರ್ಮನೂ ಮಾಡೋಣ ಅಂತ ಒಪ್ಪೋಣ ಅಂತ ಹೇಳಿದ ಅವನು. ಉಪಾಸನಸ್ಯಾಪಿ ನಿಯಮೋ ನ ಸ್ಯಾತ್ ಅವಿಶೇಷಾದಿತಿ ವಿಪಕ್ಷೇ ಬಾಧಕಂ ಸೂಚಿತಂ. ಅಲ್ಲ, ಅವನೇನು ಹೇಳ್ತಾನೆ, ಮುಕ್ತರು ಉಪಾಸನೆ ಮಾಡ್ತಾರಲ್ಲ, ಪ್ರಶ್ನೆ ಬಂತು, ಏನು ಹೇಳಿದ್ರೆ ಅದಕ್ಕೆ ಮಾಡ್ತಾರೆ ಅಂತ ಹೇಳಿಬಿಟ್ಟು, ಫಲ ಇದೆಯೋ ಅಂತ ಕೇಳಿದ್ರೆ ಫಲ ಇಲ್ಲ ಅಂತ ಹೇಳಿದ್ರು, ಯಾತಕ್ಕೆ ಅಂತ ಕೇಳಿದ್ರೆ ಸ್ವಭಾವ ಅಂತ ಮುಗೋಯ್ತದ. ಹಾಗಿದ್ದರೆ ಕರ್ಮ ಮಾಡ್ತಾ ಪ್ರಶ್ನೆ, ಕರ್ಮ ಮಾಡ್ತಾನೋ ಇಲ್ವೋ ಅಂತ ಪ್ರಶ್ನೆ. ಉಪಾಸನೆ ಮಾಡೋದಿಲ್ಲ, ಕರ್ಮ ಮಾಡ್ತಾನೋ ಇಲ್ವೋ? ರಿಟೈರ್ ಆದವನು ಕರ್ಮ ಮಾಡ್ತಾನೋ ಇಲ್ಲ ಮಾಡ್ತಾನೆ, ಆಫೀಸ್ಗೆ ಹೋಗೋದಿಲ್ಲ, ಗೊತ್ತಾಯ್ತಾ? ಆ ಥರ ಯಾಕೆ ಒಪ್ಪೋದು ಅಂತ ಕೇಳಿದರೆ, ಇಲ್ಲ ಒಪ್ಪೋದಿಲ್ಲ ಅಂದರೆ, ಹಾಗಿದ್ದರೆ ಉಪಾಸನೂ ಮಾಡೋದಿಲ್ಲ ಅಂತ ಹೇಳ್ರಿ. ಕರ್ಮ ಮಾಡೋದಿಲ್ಲ ಅಂತ ಹೇಳಿದ್ರೆ ಉಪಾಸನೂ ಮಾಡೋದಿಲ್ಲ ಅಂತೇಳಿ, ಯಾಕೆ ಕರ್ಮ ಮಾಡೋದ ಶಕ್ತಿ ಇದೆ, ಯಾಕೆ ಮಾಡೋದಿಲ್ಲ? ಉಪಾಸನೆ ಫಲ ಇಲ್ಲದವರು ಮಾಡ್ತಾನೆ ಅಂತ ಕರ್ಮವರು ಹಾಗೆ ಮಾಡಲಿ ಅಂತ ಕೇಳಿದ್ರು ಉತ್ತರ ಕೊಡ್ತಾರೆ. ಹಾಗಲ್ಲ, ಅದೂರತ್ವ ಸನ್ನಿಹಿತತ್ವ ತದ್ಭಾವಾದಿತಿ ಯಾವತ್ ತತ್ ಸಂಶ್ರೇಯ ಕರ್ಮಕರಣ ಬುದ್ಧಿಯ ವಿವೇಕೇನ ತಚ್ಛಬ್ದೇನ ಕರ್ಮಣಃ ಪರಾಮರ್ಶಾತ್. ಏವಂಚ ಕರ್ಮಕರಣಶಕ್ತೇ ಅದೂರತ್ವಾ ಕರ್ಮಾಪಿ ನಿಯಮೇನ ಕರ್ತವ್ಯಮಿತಿ ನಾ ಇತಿ ಭಾವ. ಅದಕ್ಕೆ ಹೇಳ್ತಾರೆ ಹಾಗಲ್ಲ, ಆ ಶಕ್ತಿ ಇದ್ದ ಮಾತ್ರಕ್ಕೆ ಕರ್ಮಾಚರಣೆ ಮಾಡ್ತಾನೆ ಅಂತ ಹೇಳಬೇಕಾದ ಕಾರಣ ಇಲ್ಲ. ಹೇಗೆ ಅಂದರೆ ಉಭಯ ಅವಿರೋಧಾತ್ ಇತ್ಯನೇನ, ಅಲ್ಲಿ ಇರಲಿ, ಅವನಿಗೆ ಕರ್ಮ ಮಾಡೋ ಶಕ್ತಿ ಇರಲಿ, ಆದರೆ ಕರ್ಮ ಮಾಡಬೇಕಂತ ನಿಯಮ ಇಲ್ಲ. ಹೇಗೆ ನಿಯಮಾಭಾವ ಕರ್ಮಣಿ ನಿಯಮಾಭಾವೋಕ್ತಿಯ ಕರ್ಮಕರಣ ಅಶಕ್ತೇ ಅಪಿ ಅದೂರತ್ವಾತ್ ಸಂಶ್ರೇಯ ನಿಯಮ ಇದು ಸೂಚಿತ ತದ್ಧೇತುತ್ವೇನ ಕಾರ್ಯವೈಶೇಷ್ಯಂ ಇತ್ಯುಕ್ತ ಸಿದ್ಧಾಂತ ನ್ಯಾಯ ವಿವೃಣೋತಿ ಉಪಮಾನಾಖ್ಯ ಉಪಾಸನಾಖ್ಯ ಇದೆ ನಿತ್ಯಕೃತಿ ಸಂಸ್ಕಾರ ಇದೆ ಸದಾಕರಣೇನ ಸಂಸ್ಕಾರ ಇತ್ಯರ್ಥ ತಥಾಚ ನ ಮುಕ್ತಃ ನಿಯಮೇನ ಕರ್ಮ ಕುರುವಂತಿ ಕರ್ಮಣಿ ನಿತ್ಯಕರಣೇನ ಸಂಸ್ಕಾರ ಅಭಾವಾತ್. ಅಲ್ಲಿ ಹೇಳಿದರು ನೋಡಿ, ಅರ್ಥ ಮಾಡಿಕೊಳ್ಳಿಲ್ಲ ನೀನು. ಉಪಾಸನೆ ಎಂಬುದೇನದು ಸಂಸ್ಕಾರ ಸ್ವಭಾವ, ಉಪಾಸನೆ ಎಂಬುದು ಸ್ವಭಾವ. ಆದ್ದರಿಂದ ಮುಕ್ತಿಯಲ್ಲಿ ಏನು ಮಾಡ್ತಾನೆ, ಉಪಾಸನೆ ಮಾಡ್ತಾನೆ ಇಲ್ಲ ಅಂದ್ರೆ ಹೇಳಬೇಕು ಮಾಡ್ತಾನೆ. ಕರ್ಮ ಎಂಬುದೇನದು ಸಾಮರ್ಥ್ಯ, ಸ್ವಭಾವ ಅಲ್ಲ. ಸೊ ಮಾಡ್ಬೋದು, ಮಾಡದೇನೆ ಇರ್ಬೋದು, ಮಾಡೇ ಮಾಡ್ತಾನೆ ಅಂತ ನಿಯಮ ಇಲ್ಲ. ಮುಕ್ತರು ಕರ್ಮಾಚರಣೆಯನ್ನು ಮಾಡ್ತಾರೆ, ಉತ್ತರ ಏನು ಕೊಡಬೇಕು? ಅವನು ವಾದ ಮಾಡೇ ಮಾಡ್ತಾನೆ ಅಂತ, ಉಪಾಸನೆ ಮಾಡೇ ಮಾಡ್ತಾನೆ ಅಂತ ಹೇಳೋ ಹಾಗೆ ಕರ್ಮನು ಮಾಡೇ ಮಾಡ್ತಾನೆ ಅಂತ ಹೇಳಿ ಅಂದರೆ ನಿಯಮ ಇಲ್ಲ, ಗೊತ್ತಾಯ್ತಾ? ಮಾಡ್ಬೋದು, ಮಾಡದೇನೂ ಇರಬಹುದು ಅಷ್ಟೇ. ಸ್ವಭಾವ ಬಿಡ್ಲಿಕ್ಕಾಗಲ್ಲ. ಸ್ವಭಾವ ಏನದು? ಸ್ವಭಾವ ಬಿಡ್ಲಿಕ್ಕೆ ಕರ್ಮ ಬಿಡಬೇಕಾಗಿಲ್ಲ. ಕರ್ಮ ಅಂಬದೇನದು? ಕೆಲಸ ಇದ್ದವರು ಸಹಕಾರ ಬಿಡಬಹುದು. ಆದ್ದರಿಂದ ಎಂಥ ಕರ್ಮ ಮುಕ್ತಿಯಲ್ಲಿ ಕರ್ಮ ಈ ಸಂಸಾರದಲ್ಲಿ ಸಾಧ್ಯ ಇಲ್ಲ. ರಜಾತ ಕರ್ಮಣೆ ಅತಿ ಅಕರ್ಮಕೃತ್, ರಜಾತ ತಿಷ್ಠತಿ ಅಕರ್ಮಕೃತ್, ಇದು ಸಾಧ್ಯ ಇಲ್ಲ. ಯಾಕೆ ಈ ದೇಹ ಬೇರೆ ಆ ದೇಹ ಬೇರೆ, ಈ ದೇಹದಿಂದ ಕರ್ಮಾಚರಣೆ ಮಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಆದರೆ ಮುಕ್ತಿಯಲ್ಲಿ ಮಾತ್ರ ನಿಯಮ ಇಲ್ಲ, ಉಪಾಸನೆ ಮಾಡ್ತಾನೆ, ಅದು ಒಂದು ಕರ್ಮದ ವಿಶೇಷ, ಅದನ್ನು ಒಪ್ಪೋಣ. ಆದರೆ ಉಪಾಸನೆಗೂ ಕರ್ಮಕ್ಕೂ ಡ್ಯೂಟಿ ಬೇರೆ, ಕೆಲಸ ಬೇರೆ. ಸುಮ್ಮನೆ ಮಾಡಿದೆ, ಡ್ಯೂಟಿಯಾಗಿ ಮಾಡಿದೆ, ಎಷ್ಟು ವ್ಯತ್ಯಾಸ ಇದೆ ಈಗ. ಆ ಥರ ಉಪಾಸನೆ ಇದೆ, ಆದರೆ ಕರ್ಮಾಚರಣೆ ನಿಯಮ ಮಾತ್ರ ಇಲ್ಲ. ಕರ್ಮ ಹಾಂ, ಎನಿ ಆ್ಯಕ್ಟಿವಿಟಿ ಇಸ್ ಕರ್ಮ, ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿ ಉಪಾಸನ ಅಷ್ಟೇ. ಅವೆಲ್ಲ ಹೇಗೆ ಮಾಡ್ತಾನೆ ಅನ್ನೋದು ಪ್ರಶ್ನೆ. ಈಗ ಅದು ಕೇಳ್ತಾರೆ, ಅವನಿಗೆ ವಿಧಿ ಇಲ್ಲ, ಮಾಡಬೇಕು ಅನ್ನೋ ವಿಧಿ ಇಲ್ಲ. ಉಪಾಸನೆಗೂ ವಿಧಿ ಇಲ್ಲ, ಆದರೆ ಉಪಾಸನೆ ಏನು ಮಾಡ್ತಾನೋ ಅವನು ಮಾಡೇ ಮಾಡ್ತಾನೆ. ಆದರೆ ಇದು ಕೂಡ ಮಾಡಬಹುದು, ಮಾಡದೇನೆ ಇರಬಹುದು. ಯಾಕೆ ಅಂತ ನಿಯಮನ ಮಾಡ್ತಾನೆ, ಇದನ್ನು ನಿಯಮೇನ ಮಾಡ್ತಾನೆ ಅಂತಿಲ್ಲ. ಕರ್ಮ ಉಪಾಸನೆ ನಿಯಮೇನ ಮಾಡ್ತಾನೆ, ಯಾಕೆ ಸ್ವಭಾವ ಇದು ಏನದು ಸಂಸ್ಕಾರ ಅಭಾವ ಯಾವುದು ಇಲ್ಲ ಅಂತ ಹೇಳಿದಿರಲ್ಲ. ಸ್ವಭಾವ ಇದೆಯೋ ಇಲ್ಲ ಅಂತ ಪ್ರಶ್ನೆ ಬಂದರೆ ಉಪಾಸನೆ ಸ್ವಭಾವ ಅಂತ ಹೇಳಿ ಆಯ್ತು. ಈಗ ಇದಕ್ಕಿಲ್ಲ ಅಂತ ಹೇಳಿದ್ರಿಂದ ಅದೇನರ್ಥ, ನಿಯಮೇನೇ ಇಲ್ಲ, ಮಾಡಬಹುದು ಮಾಡಬಾರ್ದಂತೇನಿಲ್ಲ, ಆದರೆ ಮಾಡಲೇಬೇಕು ಅಂತ ವಿಧಿ ಇಲ್ಲ. ಹೇಳಿದ ಉಪಾಸಂಧ್ಯಾವನ್ನ ಇತ್ಯಾದಿ ಮಾಡ್ತಾನೆ, ಇದು ಉಪಾಸನೆ ಅಂತ ಕರೆಯೋದಿಲ್ಲ. ಈಗ ಉಪ ಕರೆಯೋದಿಲ್ಲ, ಅದನ್ನು ಮಾಡ್ತಾನೋ ಇಲ್ಲೋ ಅಂತ ಕೇಳಿದರೆ ಮಾಡಬಹುದು ಮಾಡದೇನೆ ಇರ್ಬೋದು. ಏನು ಹಾಗಂದ್ರೆ ಅರ್ಥ ಅಂತ ಕೇಳಿದರೆ, ಯಾಕೆ ಅಂತ ಕೇಳಿದರೆ ಅವನೇನು ಮಾಡ್ತಾ ಇರ್ಬೋದಾಗ ಧ್ಯಾನಾದಿಗಳು ಮಾಡ್ತಾ ಕೂತ್ಬಿಡುವು. ಇಲ್ಲೂ ಕೂಡ ಅಪರೋಕ್ಷ ಜ್ಞಾನ ಏನು ಮಾಡೋದಿಲ್ಲ, ಅಪರೋಕ್ಷ ಜ್ಞಾನ ಕರ್ಮ ಬಂಧನ ಇದೆಯಾ ಇಲ್ಲ, ಯಾತಕ್ಕೆ ಬಾಹ್ಯ ಎಚ್ಚರವೇ ಇಲ್ಲ ಅವನಿಗೆ. ಅಲ್ಲೂ ಕೂಡ ಧ್ಯಾನ ವರ್ಧನ ಕೂತಿರ್ಬೋದು ಅವನು, ಯೋಚನೆ ಇಲ್ಲ. ಅಲ್ಲಿ ಕರ್ಮಲೋಪ ಆಗುತ್ತೆ ಅಂತ ಹೇಳಿ ಒಂದು ಪ್ರಶ್ನೆ ಹಾಕೋತಾರೆ. ಅವ್ರು ಧ್ಯಾನ ಮಾಡ್ತಾ ಕೂತಿದ್ದಾರೆ, ಒಳ್ಳೆ ಅಸಂಪ್ರಾಯ ಸಮಾಜದಲ್ಲಿ ಯಾರೋ ಹೇಳಿ ನೋಡಿದ್ರು, ಅಯ್ಯೋ ಪಾಪ ಸಂಧ್ಯಾನ ಹೊತ್ತು ಬಂದರೆ ಎಚ್ಚರನೇ ಇಲ್ಲ ಅವನಿಗೆ ಅಂತೇಳಿ ತಾನೆ ಎರಡು ಬಕೆಟ್ ನೀರಾಗಿ ಕೆಬಿಸಿ ಕುಡಿಸ್ದೆ. ಕುಡಿಸ್ಬೇಕಾದ್ರೆ ಬೇಡಕ್ಕಾಗಿಲ್ಲ ಅಂಥೇಳಿ. ಯಾತಕ್ಕೆ ಯಾತಕ್ಕೆ ಉಪಾಸನೆ ಎಂಬುದು ಕರ್ಮದ ಹೈಯೆಸ್ಟ್ ಫಾರ್ಮ್ ಆದ್ದರಿಂದ ಅದನ್ನು ಮಾಡೋನಿಗೆ ಏನು ಮಾಡಿಕೊಡೋದು, ವಿಘ್ನ ಮಾಡಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಯ್ತಾ. ಆದರೆ ಏನೋ ಹಲ್ಟಿ ಹೊಡೆದ ಕೂತಿದ್ದೆ, ಏ ಬಾ ಸಂಧ್ಯಾನ ಮಾಡು ಅಂತ ಹೇಳ್ಬೇಕು. ಯಾತಕ್ಕೆ ಅದು ಕರ್ಮ ಬಿಡ ಬೆಳ್ಳಾದ್ಬಿಟ್ಟು ಸಾಧ್ಯ ಇಲ್ಲ, ವ್ಯತ್ಯಾಸ ಇದೆ. ಸೊ ಇಲ್ಲಿ ಕರ್ಮಕ್ಕೂ ಉಪಾಸನೆ ಧ್ಯಾನಕ್ಕೂ ವ್ಯತ್ಯಾಸ ಯಾಕೆ ಗೊತ್ತಾಯ್ತಾ. ಹಾಗೆ ಅಪರೋಕ್ಷ ಜ್ಞಾನಿ ಧ್ಯಾನ ಮಾಡ್ತಾ ಇದ್ದಾನೆ, ಬಟ್ ಬೇರೆ ಕರ್ಮ ಮಾಡ್ತಾ ಇಲ್ಲ. ಯಾರರ್ಥ ಸಂಧ್ಯಾವಂದ ಕಾಲ ಸಂಧ್ಯಾನೇ ಮಾಡ್ತಾ ಇಲ್ಲ ಅವನು. ಆದರೆ ಯಾತಕ್ಕೆ ದೋಷ ಅಲ್ಲ, ಅದು ಹೇಳಿದೆ ಓಡಿ ಇದ್ದಾಗ ಅದಕ್ಕೆ ಹೇಳೋದು ಸಿಟಿ ಇಲ್ಲ, ಬೇರೆ ಊರಿಗೆ ಕಳಿಸಿರ್ತಾರೆ, ದಿವಸ ಸೈನ್ ಮಾಡೋಕೆ ಅಂತ ಹೇಳೋದಿಲ್ಲ. ಯಾಕೆ ಅಲ್ಲಿರೋದು ಕೂಡ ಪಾರ್ಟ್ ಆಫ್ ದಿ ವರ್ಕ್ ಆದ್ದರಿಂದ, ಅವನು ಡೈಲಿ ಡ್ಯೂಟಿ ಆದ್ದರಿಂದ ಬೇಕಾಗಿಲ್ಲ. ಇದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದು ಬೇರೆ, ಆ ವಿಷಯ ಬಂದಿಲ್ಲ ಈಗ. ಅಲ್ಲಿ ಪರ್ಪಸ್ ಏನೋ ಪ್ರಶ್ನೆ ಬೇರೆ, ಮಾಡ್ತಾನೆ ಅಷ್ಟೇ ಪ್ರಶ್ನೆ. ಈಗ ಸ್ವೇಚ್ಛೆಯಿಂದ ಉಪಾಸನೆ ಮಾಡ್ತಾನೆ, ಅದ್ರ ಬಗ್ಗೆ ಮಾತಿಲ್ಲ. ಆದರೆ ಉಪಾಸನೆಯನ್ನು ಬಿಟ್ಟು ಸಂಧ್ಯಾವಂದಿ ಇತ್ಯಾದಿ ಕರ್ಮ ಮಾಡ್ತಾನೆ ಅಂತ ಕೇಳಿದ್ರೆ ಹೇಳ್ಬೇಕು, ಅದಕ್ಕೆ ಮಾಡಬೇಕು ಅಂತ ನಿಯಮ ಇಲ್ಲ. ಕರ್ಮ ಮಾಡಬೇಕು ಸಾಕಾರ ಬಿಡ್ಬೋದು ಅವನಿಷ್ಟ. ಸಂಸ್ಕಾರಾಭಾವ ನಚೈವ ಉಪಾಸನಾ ನಿಯಮವನಸ್ಯಾದಿತಿ ವಾಚ್ಯಂ. ಉಪಾಸನೆ ಹಾಗೆ ಮಾಡಿ ಅಂದರೆ ಮನಕ್ಕೆ ಬರೋದಿಲ್ಲ. ಉಪಾಸನಾಖ್ಯ ಕಾರ್ಯೇ ನಿತ್ಯಕೃತ ಸಂಸ್ಕಾರಸ್ಯ ಸತ್ವಾದಿತ್ಯರ್ಥ. ಅದು ಸ್ವಭಾವದ ಸಂಸ್ಕಾರ ಸೇರಿಕೊಂಡಿರೋದ್ರಿಂದ ಅದನ್ನು ಬಿಡಲಿಕ್ಕಾಗೋದಿಲ್ಲ. ಅನೇನ ಅದೂರತ್ವಸ್ಯ ಅಪ್ರಯೋಜಕತ್ವ ಮುಕ್ತಂ ಭವತಿ. ಆದ್ದರಿಂದ ಅದೂರತ್ವ ಕರ್ಮ ಮಾಡಬೇಕೆ ಎಂಬುದು ದೂರ ಹೋಗಿದೆ ಅಂತ ಹೇಳೋದು ಏನು ಕಾರಣ ಇಲ್ಲ. ಮಾಡ್ತಾ ಶಕ್ತಿ ಇದೆ, ಮಾಡಬೇಕು ಅಂತೇನೂ ಇಲ್ಲ. ಕಾರ್ಯ ಇದೆ, ಅದನ್ನು ಜೇನು ಉಪಯೋಗಿಸ್ಬೇಕು ಅಂತ ನಿಯಮ ಏನೂ ಇಲ್ಲ. ವೆಹಿಕಲ್ ಇದೇ ಹೌದು, ಆದರೆ ಅದನ್ನು ನಿಯಮ ಇಲ್ಲ. ಇಷ್ಟೊತ್ತು ಉಪಯೋಗಿಸಲೇಬೇಕು ಅಂತ ನಿಯಮ ಇಲ್ಲ. ತಾನು ಖುಷಿ ಉಪಯೋಗಿಸ್ಬೋದು ಅಷ್ಟೇ ಹೊರತು ನಿರ್ಬಂಧ ಇಲ್ಲ. ಆಫೀಸಿಗೆ ಮಾತ್ರ ಹೋಗಲಿ ಬಾ, ನಿರ್ಬಂಧ ಇದಕ್ಕೆ ನಿರ್ಬಂಧ ಇಲ್ಲ. ಒಂದು ಆಫೀಸ್ ಕೆಲಸ ಮುಗಿಸೋದೇ ಅಣ್ಣ ಹಾಕೊಂಡು ಹೋಗಿ ಬಂದ, ಒಂದು ದಿವಸ ಹೋಗಲೂ ಇಲ್ಲ. ಎರಡು ಹೀಗೂ ಮಾಡ್ಬೋದು ಹಾಗೂ ಮಾಡ್ಬೋದು, ಆದರೆ ಆಫೀಸ್ ಕೆಲಸ ಮಾತ್ರ ಏನು ಮಾಡೋಕ್ಕೆ ಬರೋದಿಲ್ಲ ಅವನು, ಅದು ಕಂಪಲ್ಸರಿ. ಅನೇನ ಅದು ಅಲ್ಲಿ ಮಾಡೋದ್ರಿಂದ ಏನಾಗಲ್ಲ, ಇಲ್ಲಿ ಮಾಡಿ ಇಲ್ಲಿ ಮಾಡಿದ್ದಕ್ಕಷ್ಟೇ, ಅಲ್ಲೇನು ಮಾಡೋಗಿಲ್ಲ. ಅಲ್ಲಿ ಮಾಡಿದರೆ ಕೌಂಟ್ ಆಗೋದಿಲ್ಲ, ಗೊತ್ತಾಯ್ತಾ. ಅನೇನ ಅದೂರತ್ವಸ್ಯ ಅಪ್ರಯೋಜಕತ್ವ ಏವಂಚ ಕಾರ್ಯ ಕಾರ್ಯಯೋಹೋ ಉಪಾಸನಾ ಕರ್ಮಣೋಹೋ. ಉಪಾಸನ ಬೇರೆ ಕರ್ಮ ಬೇರೆ, ಎರಡೆರಡು. ಸಂಸ್ಕಾರಾಖ್ಯ ಕಾರಣತ್ವ ಕಾರಣಸತ್ವ ಅಸತ್ವ ರೂಪ ವಿಶೇಷಾತ್ಮ ಕರ್ಮ ನಿಯಮ ಇತಿ ಭಾವ. ಆದ್ದರಿಂದನೇ ಆ ಸಂಸ್ಕಾರ ಸೇರಿಲ್ಲ, ಅದರಿಂದಾಗಿನೇ ಏನಿಲ್ಲ ಅಂತಾಯ್ತೀಗ. ಇವ ಒಬ್ಬ ಸಿಂಪಲ್ ನೋಡಿ, ಒಬ್ಬ ಬ್ರಾಹ್ಮಣ ಅಲ್ಲ, ದ್ವಿಜನೇ ಅಲ್ಲ ಅವನು, ದ್ವಿಜ ಅಲ್ಲ, ಒಬ್ಬ ದ್ವಿಜ. ಒಂದು ಕಾಮನ್ ಸತ್ಯಂ ವದ ಧರ್ಮಂಚರಿ ಎಲ್ಲರಿಗೂ ಕಾಮನ್, ಅರ್ಥ ಆಯ್ತಾ. ಸಂಧ್ಯಾನ್ನ ಮಾಡೋಕೆ ಹೋಗೋದು ಯಾರಿಗೆಲ್ಲ, ದ್ವಿಜನಲ್ದವನಿಗಿಲ್ಲ. ಈ ಕರ್ಮ ಅವನಿಗಿಲ್ಲ, ಅದು ಕರ್ಮ ನೋಡಿ. ಕರ್ಮ ಬೇರೆ ಇದು ಬೇರೆ, ಸತ್ಯ ಸತ್ಯ ಪ್ರಾಮಾಣಿಕತೆ ಇಲ್ಲ. ಏನವು ಜಾತಿ ಸಂಬಂಧಪಟ್ಟಿದ್ದಲ್ಲ, ಯಾವುದಕ್ಕೆ ಸಂಬಂಧಪಟ್ಟಿದ್ದದು, ಮನುಷ್ಯತ್ವಕ್ಕೆ ಸಂಬಂಧಪಟ್ಟಿದ್ದು. ಸಂಧ್ಯಾವನ ಇತ್ಯಾದಿಗಳು ಜಾತಿಗೆ ಸಂಬಂಧಪಟ್ಟಿದ್ದು, ಯಾವುದು ಸ್ವರೂಪ ಅಲ್ಲ ಅದು. ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಆ ಜಾತಿಗೆ ಸಂಬಂಧಪಟ್ಟಿತ್ತು ಅಷ್ಟೇ. ಈ ಆಫೀಸ್ಗೆ ಹೋಗಿ ಬರೋದೆಲ್ಲ ಕೆಲಸಕ್ಕೆ ಸಂಬಂಧಪಟ್ಟಿತ್ತು. ರಿಟೈರ್ ಆದಮೇಲೆ ಅದನ್ನು ಅಟ್ಯಾಚ್ಮೆಂಟ್ ಇಲ್ಲ. ಊಟ ತಿಂಡಿ ಎಲ್ಲ ಯಾವನದ್ದು ಮಾಡೋದು ಅದನ್ನು ಮಾಡೋದು, ರಿಟೈರ್ ಆಯಿತು ಊಟ ಇಲ್ಲ ಅಂತ ಹೇಳೋಗಿಲ್ಲ, ಅದಿಲ್ಲ. ಯಾಕೆಂದರೆ ಏನದು, ದೇಹ ಇರೋವರೆಗೂ ಮಾಡಬೇಕಂತ, ಇದು ಕೆಲಸ ಇರೋವರೆಗೂ ಮಾಡಬೇಕು, ದೇಹ ಇರೋವರೆಗೂ ಮಾಡಬೇಕು. ಆದ್ದರಿಂದ ವ್ಯತ್ಯಾಸ ಇದೆ. ಅಯಂಚನ್ಯಾಯ ಹಾಂ ಸರಿ ಅಂತ ವ್ಯತ್ಯಾಸ ತಿಳ್ಕೊಂಡಿರ್ಬೇಕು. ಸಂಸ್ಕಾರಕ್ಕೆ ಕಾರಣ ಸತ್ವ ಅಸತ್ವ ರೂಪ ವೈಶೇಷ್ಯಾತ್ಮ ಕರ್ಮ ನಿಯಮ ಇತಿ ಭಾವ ಅಯಂಚನ್ಯಾಯ ತಲ್ಲಕ್ಷಣಾರ್ಥೋಪಲಬ್ಧೇ ಇತ್ಯನೇನ ಕರ್ಮಣೋ ನಿವಿಶೇಷ ಹೇತ್ವಭಾವೇ ಸತಿ ಪ್ರಾಪ್ತಫಲತ್ವಾತ್ ಉಪಾಸನಸ್ಯ ಸದ್ಭಾವಾದಿತಿ ತದತಾ ಸೂಚಿತಃ ಯದ್ವಾ ಉಭಯ ಅವಿರೋಧಾತಿತ್ತೇನೇನ ಕರ್ಮಕರಣ ಅಕರಣಯೋ ವಿರೋಧಾಭಾವಾದಿತಿ. ಅಲ್ಲಿ ಕರ್ಮ ಮಾಡ್ತಾನೆ ಅಂದರೂ ವಿರೋಧ ಇಲ್ಲ, ಕರ್ಮ ಮಾಡೋದಿಲ್ಲ ಅಂದರೂ ವಿರೋಧ ಇಲ್ಲ, ಉಪಾಸನೆ ಮಾಡೋದಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆದ್ದರಿಂದ ವಿರೋಧ ಇಲ್ಲದನ್ನು ಆಪ್ಷನ್, ಅದು ವಿರೋಧ ಇದ್ದಾಗ ಮಾತ್ರ ಮಾಡಬೇಕು ಅಂತ ಹೇಳಬೇಕು. ಕರ್ಮಾಚರಣೆಗೆ ಅದಿಲ್ಲ. ಯದ್ವದ್ವದತ ಉಪಾಸನ ಅಕರಣೆ ವಿರೋಧೋ ಅಸ್ತಿ. ಉಪಾಸನೆ ಮಾಡದೆ ಹೋದರೆ ಶಾಸ್ತ್ರದ ವಿರೋಧ ಇದೆ. ಸೂಚನಾತ್ ನಿತ್ಯಜ್ಞಾನ ಸ್ವರೂಪತ್ವಾದಿ ಕಾರ್ಯವೈಶೇಷ್ಯಂ ಸೂಚಿತ. ಸೊ ನಿತ್ಯಜ್ಞಾನ ಸ್ವರೂಪತ್ವಾದಿಗಳು ಉಪಾಸನೆಗೆ ಲಿಂಕ್ ಇರೋದ್ರಿಂದ ಮಾಡೇ ಮಾಡ್ತಾನೆ. ಅನಿಯಮಾಧಿಕರಣ ನಚ ಅಯೋಗ್ಯತಾಖ್ಯ ವಿಶಿಷ್ಟ ಕಾರಣಾತ್ ಜ್ಞಾನಿಷ್ವಪಿ ಯಶಾಂಚಿತ್ ಮೋಕ್ಷೋ ನಭವತಿ ಇತಿ ನಿಯಮ. ಜ್ಞಾನಿನಾಂ ಮೋಕ್ಷಂ ದದಾತ್ತೇವ ಈಶ್ವರಃ ಸ್ವಭಾವಾತ್ ಅಯೋಗ್ಯಾನಾಂ ಜ್ಞಾನಸ್ಯೈವ ಉತ್ಪತ್ತಿ ಅನುಪಪತ್ತೇಹೆ. ಇನ್ನೊಂದು ಇಂಪಾರ್ಟೆಂಟ್ ಇಶ್ಯೂ. ಈಗ ನಚ ಅಯೋಗ್ಯತಾಖ್ಯ ವಿಶಿಷ್ಟಕರಣ ಜ್ಞಾನಿಷ್ವಪಿ ಕೇಶಾಂಚಿತ್ ಮೋಕ್ಷೋ ನಭವತಿ ಇತಿ ನಿಯಮ. ಸ್ವರೂಪ ಯೋಗ್ಯತೆ ಇರಬೇಕು ಅಂತ ಹೇಳಿದ್ದೀರಿ ನೀವು. ಈಗ ಸ್ವರೂಪ ಯೋಗ್ಯತೆ ಇಲ್ಲ ಅವನಿಗೆ, ಫಸ್ಟ್ ಕ್ಲಾಸ್ ಜ್ಞಾನ ಬಂದುಬಿಡ್ತು, ಅಲ್ಲಿ ಮೋಕ್ಷ ಆಗುತ್ತೋ ಇಲ್ಲೋ ಅಂತ ಪ್ರಶ್ನೆ. ಈಗ ಮೋಕ್ಷ ಆಗುತ್ತೆ ಅಲ್ಲ ಅಂತ ಪ್ರಶ್ನೆ ಏನು ಹೇಳಬೇಕು ಅವನಿಗೆ? ಅಯೋಗ್ಯನಿಗೆ ಮೋಕ್ಷ ಆಗಬಾರ್ದು, ದೇರ್ಫೋರ್ ಅಲ್ಲಿ ಮೋಕ್ಷ ಆಗೋದಿಲ್ಲ. ಆದ್ದರಿಂದ ಜ್ಞಾನದಿಂದ ಮೋಕ್ಷ ಅಂಬ ಸರಿಯಲ್ಲ. ಯಾಕೆ ಜ್ಞಾನದಿಂದ ಮೋಕ್ಷ ಅಂತ ಹೇಳಬಾರ್ದು? ಯಾಕೆ ಕೆಲವರು ಜ್ಞಾನ ಬಂದರೂ ಕೂಡ ಸ್ವರೂಪ ಯೋಗ್ಯತೆ ಇಲ್ಲದೆ ಹೋದರೆ ಏನಾಯ್ತು ಅಲ್ಲಿಗೆ? ಮೋಕ್ಷ ಇಲ್ಲ ಅಂತ ನೀವು ಹೇಳಿದ್ದೀರಿ. ದೇರ್ಫೋರ್ ಆದರೆ ಜ್ಞಾನದಿಂದ ಮೋಕ್ಷ ಅಂಬೋದು ನಿಯಮ ಅಲ್ಲ, ನಿಯಮ ಅಲ್ಲ. ಯಾಕೆ ಯಾವ್ದು ಇಂಪಾರ್ಟೆಂಟ್? ಈಗ ಯೋಗ್ಯತಾ ಇಂಪಾರ್ಟೆಂಟ್ ಅಂತ ಹೇಳಿದರೆ. ಆದ್ದರಿಂದ ಜ್ಞಾನೇನ ಇವ ಪರಂಪದಂ ಅಂತಾಗಲಿ, ಜ್ಞಾನೇನು ಸದೃಶ್ಯಂ ಅಂತ ಹೇಳಲಿ, ಆಮೇಲೆ ಮಿಥ್ಯಾ ಜ್ಞಾನೇನ ಜತಮಃ ಜ್ಞಾನೇನ ಇವ ಪರಂಪ ಇವೆಲ್ಲ ಹೇಳಬಾರ್ದು. ನಿಯಮ ಇಲ್ಲ, ಜ್ಞಾನ ಬಂದ ಮಾತ್ರಕ್ಕೆ ಮೋಕ್ಷ ಬರಬೇಕು ಅಂತ ನಿಯಮ ಇಲ್ಲ ಅಂತ ಆಯ್ತು. ಈಗ ಯೋಗ್ಯತೆ ಬೇಕು ಅಂತ ಹೇಳಿಬಿಟ್ಟಿದ್ದಾರೆ ಅವರು. ಯೋಗ್ಯತೆ ಬೇಕು ಅಂತ ಹೇಳಿದ್ರದ್ರಿಂದ ಬರೀ ಜ್ಞಾನದಿಂದ ಮೋಕ್ಷ ಇಲ್ಲ ಅಂತ ಆಯ್ತಲ್ಲ. ಹೂ ಅಂದ್ರೆ ತಕ್ಷಣ ಏನು ಮಾಡ್ತಾನೆ? ಅದು ಓದ್ಬೇಕು, ಯಾಕೆ ಬಿಟ್ಬಿಡ್ತಾರೆ ತಕ್ಷಣ. ನಿಯಮ ಇಲ್ಲ ಅಂದಮೇಲೆ ರಿಸ್ಕ್ ಯಾಕೆ? ಯಾರು ಕೆಲಸ ಸಿಗೋದು ಗ್ಯಾರಂಟಿ ಇಲ್ಲ ಅಂದ್ರೆ ಏನು ಮಾಡ್ತಾನೆ? ಓದಿ ಕಷ್ಟ ಆಗಿಬಿಡ್ಬೇಕು ಅಂಥೇಳಿ ಬಿಟ್ಲಕ್ಕೆ ಟ್ರೈ ಮಾಡೋಕೆ ಆ ಥರ ಪ್ರಶ್ನೆ ಮಾಡಿದೆ. ಈಗ ಹಾಂ ನೋಡಿ, ಹೇಳ್ತಾರೆ ನೋಡಿ, ಉತ್ತರ ಏನು ಕೊಡ್ತಾರೆ ನೋಡಿ. ಇಲ್ಲಿಗ ಇದು ಒಳ್ಳೆಯ ಪ್ರಶ್ನೆ ಇದು. ನಾವೇನು ಸರಿಯಾಗಿ ಯೋಚನೆ ಮಾಡಬೇಕು. ಇವತ್ತು ಎಷ್ಟೇ ಕರ್ಮ ಮಾಡಿದರೂ ಕೂಡ ಮೋಕ್ಷ ಇದೆ ಅಂತೇನಿಲ್ಲ, ನೋ ಗ್ಯಾರಂಟಿ. ಮೋಕ್ಷ ಕರ್ಮಕ್ಕೆ ಮೋಕ್ಷ ಅಶ್ಯೂರ್ಡ್ ಅಲ್ಲ, ಆದರೂ ಮಾಡ್ತೀವಿ ಬಿಡೋದಿಲ್ಲ ಅವರ ಅರ್ಥ ಆಯ್ತಾ? ಕರ್ಮದಿಂದ ಮೋಕ್ಷ ಗ್ಯಾರಂಟಿ ಇಲ್ಲ ಅಂತ ಹೋದ್ರೂ ಕೂಡ ಏನು ಮಾಡ್ತಾನೆ ಮನುಷ್ಯ? ಯಾ ಕರ್ಮಾಚರಣೆ ಮಾಡ್ತಾನೆ, ಕಷ್ಟಪಟ್ಟು ಕರ್ಮ ಹುಡುಕಿ ಹುಡುಕಿ ಮಾಡ್ತಾನೆ. ಜ್ಞಾನದಿಂದ ಮೋಕ್ಷ ಗ್ಯಾರಂಟಿ ಅಂತೇಳಿದ್ರು ಕೂಡ ಏನು ಮಾಡೋದಿಲ್ಲ, ಜ್ಞಾನ ಕಾರ್ಯ ಮಾಡೋದಿಲ್ಲ. ಈ ಮಾತು ಕೇಳಿದ ಮೇಲಂತೂ ಏನು ಮಾಡಿಬಿಡ್ತಾನೆ ಅವನು? ಅಯ್ಯೋ ಒಳ್ಳೆದಾಯ್ತು ಅಂತ ಬಿಟ್ಬಿಡ್ತಾನೆ. ಇಷ್ಟೆಲ್ಲ ರಿಸ್ಕ್ ಕಷ್ಟಪಟ್ಟು ಗುರುಕುಲವಾಸ ಅದು ಇದು ಏನೇನೋ ಮಾಡ್ಕೊಂಡು ಕೊನೆಗೆ ವೈರಾಗ್ಯ ಗೀರಾಗಿ ಇರೋದನ್ನು ಬಿಟ್ಟು ಕೊನೆಗೆ ಇದು ಗ್ಯಾರಂಟಿ ಇಲ್ಲ ಅಂದಮೇಲೆ ಅವನು ಆರ್ಡರ್ ಕೊಟ್ಟ, ಆರ್ಡರ್ ಕೊಟ್ಟು ಕೆಲಸ ಗ್ಯಾರಂಟಿ ಇಲ್ಲ ಅಂದ, ಅಲ್ಲಿ ರಿಲೀವ್ ಆಗಿ ಬರ್ತಾನೆ ಯಾರಾದರೂ ಕೂಡ. ಈ ಕೆಲಸ ಗ್ಯಾರಂಟಿ ಇಲ್ಲ ಅಂದರೆ ಯಾವ ರಿಲೀವ್ ಆಗಿ ಕೆಲಸ ಇರೋ ಕೆಲಸ ಬಿಟ್ಟು ಹೋಗ್ತಾನೆ? ಯಾಕೆ ಯಾವಾಗ ಹೋಗ್ತಾನೆ? ಆ ಕೆಲಸ ಗ್ಯಾರಂಟಿ ಅದು ಕನ್ಫರ್ಮ್ ಆದರೆ ಮಾತ್ರ ಕೆಲಸ ಬಿಡ್ತಾನೆ. ಸೊ ವೈರಾಗ್ಯ ಯಾವಾಗ ಬಿಡೋದು? ವೈರಾಗ್ಯ ಯಾವಾಗ ಬರ್ಬೇಕು ನಮಗೀಗ? ಇವತ್ತು ಸ್ವರ್ಗದ ಬಗ್ಗೆ ಯೋಚನೆ ಬಿಟ್ಬಿಟ್ವಿ. ಯಾಕೆ ಅನಿತ್ಯ ಅಂತ ರಿಸ್ಕ್ ಇರೋದ್ರಿಂದ. ನಿಮ್ಮ ಮೋಕ್ಷಕ್ಕೆ ಏನೇನೋ ಹೇಳಿದ್ದೀರಿ, ಜ್ಞಾನದಿಂದ ಮೋಕ್ಷ ಹಾಗೇ ಆಗುತ್ತೆ ಅಂತ ಹೇಳಿದ್ದೀರಿ, ಹಾಗಾದ್ರೆ ಹೋದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ ಬರುತ್ತಾಗ ಜ್ಞಾನಿ ನಾಮ ಮೋಕ್ಷೋ ಮೋಕ್ಷಂ ದದಾತ್ತೇವ ಈಶ್ವರ. ಅದಕ್ಕೆ ಏನು ಉತ್ತರ ಕೊಡಬೇಕೀಗ? ಅದೇನು ಮಾಡಬೇಕು ಅಂತ ಪ್ರಶ್ನೆ. ಈಗ ಅದಕ್ಕೆ ಉತ್ತರ ಕೊಡ್ತಾರೆ. ಅಥವಾ ಜ್ಞಾನದಿಂದ ನಿಯಮ ಅಂತ ಹೇಳಿದ ಮೇಲೆ ಅಯೋಗ್ಯನಾಗಿದ್ರು ಕೂಡ ಏನಾಗಬೇಕಾಗ? ಜ್ಞಾನ ಬಂತು ಅಂದಮೇಲೆ ಮೋಕ್ಷ. ನಮ್ಮಲ್ಲಿ ಕೆಲವು ಇದೆ ಅವನಿಗೆ ಅಯೋಗ್ಯ ಅಂತ ನಿಮಗೆ ಗೊತ್ತಿದೆ, ಬಟ್ ಯಾವುದೋ ಬೇಕಾದ ಫಿಲಪ್ ಮಾಡಿ ಕೊಟ್ಬಿಟ್ಟಿದ್ದಾನೆ. ಈಗ ರೂಲ್ಸ್ ಪ್ರಕಾರ ಏನಾಯ್ತದೆ, ಈಗ ಎಲೆಕ್ಷನ್ ಆಗ್ತಿದೆ ನೋಡಿ. ಈಗ ಅವನು ಅಯೋಗ್ಯ ಅಂತ ಗೊತ್ತಿದ್ರು ಕೂಡ ಅವನ ಅಪ್ಲಿಕೇಶನ್ ಫೈಲ್ ಮಾಡಿರೋದು ಹೇಗಿದೆ? ಟೆಕ್ನಿಕಲಿ ಕರೆಕ್ಟ್ ಆಗಿದೆ. ಏನು ಮಾಡಬೇಕಾಗ? ರಿಜೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಈಗ ಅನಿವಾರ್ಯ ಅಂತ ಬರುತ್ತಲ್ಲ, ಸಾಧಿತ್ಯ ದೇವರಿಗೆ ಅನಿವಾರ್ಯ ಬಂದುಬಿಟ್ರೆ ಏನು ಮಾಡಬೇಕಾಗ? ಸೊ ನಿರ್ವಾಹ ಇಲ್ಲ, ಅಯೋಗ್ಯ ಜ್ಞಾನ ಕೊಡಬೇಕು, ಮೋಕ್ಷ ಕೊಡಬೇಕಲ್ಲ ಅಂತ ದೇವರು ಕೊಟ್ಟುಬಿಟ್ರೆ ಗ್ರಹೇಡ ಮೋಕ್ಷದ್ರು ಕೂಡ ಯಾರು ಸೇರ್ಕೊಂಡ್ಬಿಡ್ತಾರೆ? ಅಯೋಗ್ಯದ ದಂಡೆ ಬಂದುಬಿಡ್ತದೆ ಆಮೇಲೆ. ಅದು ಅದು ಇಲ್ಲ ಅಂದರೆ ಜ್ಞಾನಕ್ಕೆ ಮೋಕ್ಷ ಇಲ್ಲ ಅಂತ ಉಪಯೋಗವಿಲ್ಲ. ಇಲ್ಲ ಜ್ಞಾನ ಬಿಡಬೇಕು, ಇಲ್ಲ ಮೋಕ್ಷ ಬಿಡಬೇಕು. ನಾವು ಎರಡೂ ಬಿಡೋದೇ ಹೆಚ್ಚು ಅಂತ ಸುಲಭ ಅಂತ ತಿಳ್ಕೊಳ್ಳೋದಾರೆ. ಅದಕ್ಕೆ ಹೇಳ್ತಾರೆ ಬೆಳ್ಳಿ ಬೆಲ್ಲ ಗಟ್ಟಿಯಾದಷ್ಟು ಕೂಡ ನಾವು ಕಾರ್ಯ ಮಾಡೋದಕ್ಕೆ ಸ್ಫೂರ್ತಿ ಬರೋದು. ಏನೇ ತರ ನೋಡಿ ಉತ್ತರ ಈಗ ಇಲ್ವ ಎಲ್ಲ ಇಲ್ವ ಅದು ಜ್ಞಾನಿಗೆ ಮೋಕ್ಷ ಅಂತ ಎಷ್ಟಂತ ಹೇಳಿದ್ದಾರೆ ಶ್ರುತಿ ಈಗಾಗಲೇ. ಮಿಥ್ಯಾ ಜ್ಞಾನೇನ ಸದ ಮಹಾಜ್ಞಾನೇನೈವ ಪರಂಪರಂ ದೈ ಜ್ಞಾನೇನ ಸದೃಶಂ ಈಶ ವಿದ್ಯೆಯ ಅಮೃತಮಶ್ನುತೆ. ಎಷ್ಟು ಬೇಕು ನಿಮಗೆ, ತಮೇವಂ ವಿದ್ವಾನಪೃತಃ ಭವತಿ ನಾಣ್ಯ ಪಂಥ ಎನಾಯ ವಿದ್ಯತೆ. ಎಷ್ಟು ವಾಕ್ಯ ಇದೆ ಒಂದು ಅಂದಮೇಲೆ ಅಷ್ಟು ವಾಕ್ಯ ಕೂಡ ಏನಾದಾಗಾಯ್ತು, ಈಗ ವೇಸ್ಟ್ ಆದಾಗತ್ತೆ. ಅದಕ್ಕೆ ಹೇಳ್ತಾರೆ ಪ್ರಶ್ನೆ ಬಂದು ಉತ್ತರ ಕೊಡಬೇಕೀಗ. ಜ್ಞಾನಿಗಳಿಗೆ ಮೋಕ್ಷ ಇದೆ ಇಲ್ಲೋ ಅಂತ ಪ್ರಶ್ನೆ ಮಾಡಿದರೆ ಏನು ಉತ್ತರ ಕೊಡ್ತಾರೆ ಅದಕ್ಕೆ? ಜ್ಞಾನಿ ನಾ ಮೋಕ್ಷಂ ದದಾತ್ತೇವ ಈಶ್ವರ ಸ್ವಭಾವ. ಪರಮಾತ್ಮ ಜ್ಞಾನಿಗಳಿಗೆ ಮೋಕ್ಷ. ಜ್ಞಾನಿಗಳು ಅಂದರೆ ಯಾವ ಜ್ಞಾನಿಗಳಿವರು? ಅಪ್ರೋಷಣ ಬರೀ ಜ್ಞಾನ ಅಂದರೆ ಜ್ಞಾನ ಅಲ್ಲೇ ಇಲ್ಲ. ಅಪ್ರೋಷಣ ಜ್ಞಾನಿಗಳಿಗೆ ಪರಮಾತ್ಮ ಏನು ಕೊಡ್ತಾನೆ? ಮೋಕ್ಷವನ್ನು ಕೊಟ್ಟೆ ಕೊಡ್ತಾನೆ ಸ್ವಭಾವ. ಯಾಕೆ ದೇವರು ಸಂಕಲ್ಪ ಮಾಡಿಬಿಟ್ಟಿದ್ದಾರೆ ಜ್ಞಾನದಿಂದ ಮೋಕ್ಷ ಕೊಟ್ಟೆ ಕೊಡ್ತೀನಿ ಅಂತೇಳಿ. ಹಾಗಿದ್ದರೆ ಅಯೋಗ್ಯರು ಬಂದರೆ ಏನು ಮಾಡ್ತಾನೆ ನಿಮ್ಮ ದೇವರು ಅಂತ ಕೇಳ್ಬೋದಲ್ಲ. ಅದಕ್ಕೆ ಹೇಳ್ತಾರೆ ಹಾ ಎಲ್ಲೂ ಕೂಡ ಜ್ಞಾನ ಅಂದರೆ ಅಪ್ರೋಷ ಜ್ಞಾನನೇ. ಅದು ಈ ಮುಂದೆ ಉತ್ತರ ಮುಂದಿನ ಮುಂದಿನ ಲೈನ್ ಉತ್ತರ ಇದೆ. ಈಗ ನೆಕ್ಸ್ಟ್ ಲೈನ್ ಉತ್ತರ ಇದೆ ಇಮ್ಮಿಡಿಯೇಟ್ ಆಗಿ. ಅಯೋಗ್ಯಾನ ಜ್ಞಾನಸೈವ ಉತ್ಪತ್ತಿ ಅನುಪಪತ್ತೇ. ಅಯೋಗ್ಯರಿಗೆ ಏನು ಬರೋದಿಲ್ಲ? ಜ್ಞಾನ ಬರೋದೇ ಇಲ್ಲ. ಅಕಸ್ಮಾತ್ ಬರೋದು, ಅಕಸ್ಮಾತ್ ಪ್ರಶ್ನೆ ಇಲ್ಲ. ಈಗ ಅಕಸ್ಮಾತ್ ಸ್ವರ್ಗಕ್ಕೆ ಹೋಗ್ಬೋದು. ದುರ್ಯೋಧನಾದರು ಪರಮ ಯೋಗ್ಯರು, ಆದರೂ ಏನು ಮಾಡಿದ್ರು? ಅವರು ಸ್ವರ್ಗಕ್ಕೆ ಹೋದರು, ಬಿಡಲಿಲ್ಲ. ಆ ರೀತಿ ಮೋಕ್ಷಕ್ಕೆ ಹೋಗೋಕ್ಕೆ ಬರುತ್ತಾ? ಇನ್ನೊಂದು ರೀತಿ ಪ್ರಶ್ನೆ ಕೇಳ್ಬೋದು ಬೇಕಾದ್ರೆ. ಗೊತ್ತಾಯ್ತಾ? ಅಯೋಗ್ಯನು ಕೂಡ ಸ್ವರ್ಗಕ್ಕೆ ಹೋಗೋ ಹಾಗೆ ಬರೀ ಸ್ವರ್ಗಕ್ಕೆ ಹೋಗಿಲ್ಲ. ಅವರು ಏನು ಮಾಡಿದ್ದಾರೆ? ಸ್ವರ್ಗದಲ್ಲಿ ಲೂಟಿ ಮಾಡ್ಕೊಂಡು ಬಂದಿದ್ದಾರೆ, ಅಲ್ಲಿ ಸಿಂಹಾಸನ ಹೊತ್ಕೊಂಡು ಬಂದಿದ್ದಾರೆ, ಆ ರೀತಿ ಮಾಡಿದ್ದಾರೆ. ಆ ರೀತಿ ಮೋಕ್ಷಕ್ಕೂ ಹೋಗ್ಬೋದಾ ಅಂತ ಪ್ರಶ್ನೆ. ಈಗ ಹೋಗ್ಬೋದು ಅಂತ ಹೇಳೋದಾದರೆ ಜ್ಞಾನ ಇಲ್ಲದೆ ಮೋಕ್ಷಕ್ಕೆ ಹೋದ ಅಂತ ಒಪ್ಕೋಬೇಕು. ಅವ್ರಿಗೆ ಜ್ಞಾನ ಇಲ್ಲ ಮೋಕ್ಷಕ್ಕೆ ಹೋಗೋದ ಅಂತ ಒಪ್ಕೋಬೇಕು. ಇಲ್ಲ ಅಂದರೆ ಜ್ಞಾನಕ್ಕೆ ಪ್ರಯೋಜನ ಇಲ್ಲ ಅಂತ ಆಗಬೇಕು. ಏನು ಮಾಡ್ತೀರಿ ಅಂತ ಹೇಳ್ತಾರೆ. ಹಾಗಿಲ್ಲ, ಅಪರೋಕ್ಷ ಜ್ಞಾನದಿಂದ ಏನಾಗುತ್ತೆ? ಮೋಕ್ಷ ಗ್ಯಾರಂಟಿ ಆಗುತ್ತೆ. ಆದರೆ ಅಯೋಗ್ಯರಿಗೆ ಬಂದರೆ ಏನು ಮಾಡ್ತೀರಿ ಪ್ರಶ್ನೆ ಕೇಳಬೇಡ. ಏನಾಗೋದಿಲ್ಲ? ಅಯೋಗ್ಯಾನ ಜ್ಞಾನಸೈವ ಉತ್ಪತ್ತಿ ಅನುಪಪತ್ತೇ. ಅಯೋಗ್ಯರಿಗೆ ಜ್ಞಾನ ಬರೋದೇ ಇಲ್ಲ. ಇವತ್ತು ನಮಗೆ ಕಾನ್ಸೆಪ್ಟ್ ಹೋಗಿಬಿಟ್ಟಿದೆ. ಈ ನಮಗೊಂದು ವಿಷಯ ಗೊತ್ತಾಯಿತು. ಯಾರು ಗುರುಕುಲ ಪರೀಕ್ಷೆ ಮಾಡ್ತಿದ್ರು ಅವರು, ಇಷ್ಟು ಗುರುಕುಲ ವಾಸ ಮಾಡಬೇಕು ಹೇಳಿದಕ್ಕೆ ಯಾತಕ್ಕೆ ಹೇಳ್ತಿದ್ರು ಅಂದರೆ, ಅವ್ನು ನಿಜವಾದ ಯೋಗ್ಯನಾದ್ರೆ ಏನು ಮಾಡ್ತಿದ್ದ? ಅದನ್ನೆಲ್ಲ ತಡ್ಕೊಂಡು ಏನು ಮಾಡ್ತಿದ್ದ? ಅವನು ಜ್ಞಾನ ಸಂಪಾದನೆ ಮಾಡ್ತಿದ್ದ. ಇವತ್ತೇನಾದರೂ ಒಂದು ನಾಲ್ಕೆಲ್ಲೋ ಹೋಗಿದೆ ನಮ್ಮಲ್ಲ ಅಂತ ಪ್ರಸಂಗ ಬೇಕಾಷ್ಟು ನಡೀತಾ. ನಾಲ್ಕು ದಿವಸ ಪಾಠಕ್ಕೆ ಹೋದ, ಏನು ತಪ್ಪು ಮಾಡಿದ್ರೆ ಬೈದರು, ನಾಳೆಯಿಂದ ಪಾಠ ಕ್ಯಾನ್ಸಲ್ ಬರಲಿಲ್ಲ, ಕ್ಯಾನ್ಸಲ್ ನಾಳೆಯಿಂದ ಹೋಗೋದಿಲ್ಲ ಅಂತ ಹೇಳ್ತಾರೆ. ಯಾವುದೋ ಸ್ಕೂಲಲ್ಲಿ ಹೊಡಿತಾರೆ ಬೇಸ್ಟ್ ಹೋಗೋದಿಲ್ಲ ಅಂತಾರಲ್ಲ, ಹಾಗೆ ಬಿಟ್ಟುಬಿಟ್ಟ. ಆ ರೀತಿ ಶಾಸ್ತ್ರದಲ್ಲಿ ಬಿಡೋದಿಲ್ಲ. ಯಾಕೆ ಬಿಡೋದಿಲ್ಲ ಅಂತ ಕೇಳಿ, ಅಂಥದ್ದು ಬಿಟ್ಟವ್ರು ಅವ್ನು ಯಾತಕ್ಕೆ ಬಂದಿಲ್ಲ ಅಂತಾಯ್ತು? ಜ್ಞಾನಕ್ಕೋಸ್ಕರ ಬಂದಿಲ್ಲ, ಬೇರೆ ಬೆನಿಫಿಟಿಗೆ ಬಂದಿದ್ದ, ಸಿಗೋದಿಲ್ಲ ಅಂತ ಗೊತ್ತಾಯ್ತು, ಹೋಗಿಬಿಟ್ಟ ಅಂತಾಯ್ತು. ಆದರೆ ಜ್ಞಾನನೇ ಬೇಕು ಅಂತ ಯಾತಕ್ಕೆ ಬರ್ತಾನೆ? ಜ್ಞಾನದ ಮೋಕ್ಷ ಗ್ಯಾರಂಟಿ, ಆದ್ದರಿಂದ ಏನು ಮಾಡ್ತಾನೆ ಅವನು? ಏನಾದರೂ ಆಗಲಿ ಬಿಡೋದಿಲ್ಲ. ಅದು ಎಂಥ ಶಿಕ್ಷೆ ಕೊಡಲಿ, ಅದು ಇದು ಬರುತ್ತೆ, ಸಂವರ್ತರ ಕಥೆ ಬರುತ್ತೆ ಇದರಲ್ಲಿ, ಅಶ್ವಮೇಧಿಕ ಪರ್ವದೊಳಗೆ. ಅವರಿಂದನೇ ಯಜ್ಞ ಮಾಡಿಸಿದರೆ ಮಾತ್ರ ನಂಬರ್ ಒನ್ ಯಜ್ಞ ಅಂತ ಹೇಳಿ ಮರುತ್ತ ರಾಜ ಮಾಡಿಸ್ಬೇಕಾಗಿತ್ತು, ಅವರ ಕೈಯಲ್ಲೇ ಮಾಡಿಸ್ಬೇಕು ಅಂತ. ಬೃಹಸ್ಪತಿ ಆಚಾರ್ಯ ತಮ್ಮ ಅವರು, ಬೃಹಸ್ಪತಿ ಆಚಾರ್ಯರು ಬರೋದಿಲ್ಲ, ಆದರೆ ಅವರು ತಮ್ಮ ಬಂದರೆ ಕೆಲಸ ಆಗುತ್ತೆ. ಭಾರಿ ಒಳ್ಳೆ ಪುರೋಹಿತರು ಅವರು, ಆದರೆ ಅವ್ರು ಸಿಗೋದಿಲ್ಲ, ಸಾಮಾನ್ಯ ಬರೋದಿಲ್ಲ, ಭಾರಿ ಕಷ್ಟ. ಬಂದರೆ ಮಾತ್ರ ನೀವು ಭಾರಿ ಲೆಕ್ಕ ಅಂತ ಹೇಳಿದ್ರು. ಅದು ಬಿಡಲಿಲ್ಲ, ಹೇಗೆ ಹುಡುಕ್ಬೇಕು ಅಂತ ಕೇಳಿದ. ಅದು ಸಿಗೋದೇ ಭಾರಿ ಕಷ್ಟ. ಯಾವಲೋ ಒಮ್ಮೆ ಸಿಗ್ತಾರೆ, ಇಲ್ಲೋ ಕಾಶಿಯವಳು ದರ್ಶನಕ್ಕೆ ಅಂತ ಒಂದು ದಿವಸ ಬರ್ತಾರೆ, ಅವ್ರಿಗೆ ಯಾರಿಗೂ ಮಾತಾಡೋದಿಲ್ಲ, ಯಾರು ನೋಡಿದ ತಕ್ಷಣ ಓಡೋಗ್ಬಿಡ್ತಾರೆ ಎಲ್ಲ ಹೇಳಿದರು. ಆಗ ಎಲ್ಲ ಕೇಳಿ ಆಗಲಿ ಅಂತ ಹುಡ್ಕೊಂಡು ಹೋದ. ಕೊನೆಗೆ ಅವ್ರು ಸಿಕ್ಕರು, ಅವರು ಅಡ್ಸ್ಕೊಂಡೋದ್ರೆ ಬಿಡಲಿಲ್ಲ, ಅವ್ರನ್ನ ಗುರುತಿಸ್ಬಿಟ್ಟ. ಅವ್ರು ಗುರುತಾಗಿಡಬೇಕು ಅಂತ ಕೇಳಿದರೆ ದಾರಿಯಲ್ಲಿ ಶವ ಹಾಕಿದರೆ ಅದು ನೋಡಿ ಓಡೋಗ್ಬಿಡ್ತಾರೆ ಅಂತ ಹೇಳಿ ಆ ಶವ ಹಾಕ್ಕೊಂಡು ಕಾಯ್ತಾ ಇದ್ದ. ಓಡೋ ಓ ಇವರೇ ಅಂತ ಕನ್ಫರ್ಮ್ ಆಯಿತು. ಅವರಿಂದ ಓಡಿದಾಗ ಫಸ್ಟ್ ಐಡೆಂಟಿಟಿಯೇ ಸಿಗ್ತಿದ್ದಿಲ್ಲ ಫಸ್ಟ್ ಅವ್ರಿಗೆ, ಸಿಗಲಕ್ಕೆ ಉಪಾಯ ಸಿಕ್ತು, ಸಿಕ್ತು ಓಡೋದ. ಅವರು ಸಿಕ್ಕರು, ನೋಡಿ ಎಷ್ಟು ದೂರ ಓಡಿದ್ರು ಬಿಡಲಿಲ್ಲ ಆಯ್ತ. ಮರುತ್ತ ರಾಜ ಕೊನೆಗೆ ಅವ್ರು ಸಿಟ್ಟು ಬಂದು ತಿರುಗಿ ನೋಡಿದರು, ಏನು ಅಂತ ಕೇಳಿದರು. ಬ್ಯಾಗ್ ಉಗುಳಿಬಿಟ್ಟ ಬಾಯಿ ತುಂಬಗಳಾಗಿ ಉಗುಳಿಬಿಟ್ರು. ಆತ ಒಲಿಸ್ಕೊಂಡ, ಸ್ವಾಮಿ ಆಯ್ತಲ್ಲ ಬರ್ತೀರಲ್ಲ ಹೇಗಂತ ಕೇಳಿದ. ಆ ಸ್ಥಿತಿ ಉದ್ದವರ ಏನು ಇದ್ರ ಮೇಲೆ ಬರ್ತೀವಿ, ಬಂದು ವಾಪಸ್ ಹೋಗ್ಬಿಟ್ಟೇ ಬರೋಕ್ಕಾಯ್ತು, ಇವನ್ನು ಒದಿತೇನೆ ಅಂತ. ಆ ರೀತಿ ಆಗ್ತಾರೆ, ಯಾರಕ್ಕೆ ನಾಲ್ಕು ಸಾರಿ ಬೈದ ತಕ್ಷಣ ಎಲಿಮಿನೇಟ್ ಆಗ್ತಾರೋ. ಬೈಯೋದು ಎರಡು ಕಾರಣಕ್ಕೋಸ್ಕರ, ಸರಿಯಾದ ಕಾರಣ ಇದ್ದು ಉದ್ಧಾರ ಆಗಿರೋದು ಬೈಯೋದು ಬೇರೆ, ಪರೀಕ್ಷೆಗೋಸ್ಕರ ಬೈಯೋದು ಬೇರೆ. ಇವರೇನು ಮಾಡ್ತಾರೆ ಎಷ್ಟೋ ಜನ, ಏ ಬೈದು ಇನ್ನೇನು ಬಿಡಿ ಕತೆ ಎಲ್ಲ ಇದ್ದಿಲ್ಲ, ಜಾತ್ರ ಹಾಳಾಗೋಗ್ಲಿ, ನನಗೊಂದು ಮರ್ಯಾದೆ ಹೋಯ್ತು ಅಂತ ಹೋಗ್ಬಿಟ್ರೆ ಏನಾಯ್ತು ಅಲ್ಲಿಗೆ? ಯೋಗ್ಯತೆ ಇಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಯೋಗ್ಯತೆ ಅದು ಯೋಗ್ಯತಾ ಪರೀಕ್ಷೆ. ಯೋಗ್ಯತೆ ಒಂದು ತಕ್ಷಣ ಗೊತ್ತಾಗಲ್ಲ, ಯೋಗ್ಯತೆ ತಕ್ಷಣ ಗೊತ್ತಾಗಲ್ಲ. ಏನು ಮಾಡಬೇಕು ಅದಕ್ಕೆ? ಪರೀಕ್ಷೆ ಮಾಡಬೇಕು, ಅನೇಕ ರೀತಿ ಪರೀಕ್ಷೆ ಮಾಡಬೇಕು. ಗೊತ್ತಾಯ್ತಾ? ಆಗ ದೂರ್ದಂಕನಿಗೆ ಹೇಳಿದ್ರೆ ಏನಂತ ಹೇಳಿದ್ರು, ನೀವು ಕರ್ಣ ಕೊಡಲು ತಂದುಕೊಡ್ಬೇಕು, ಅರ್ಜೆಂಟ್ ಟೈಮ್ ಬೌಂಡ್, ಮತ್ತೆ ಟೈಮ್ ಬೌಂಡ್ ತಂದುಕೊಡ್ಬೇಕು, ಅದು ಸಿಗೋದು ಭಾರಿ ಕಷ್ಟ, ತಂದುಕೊಡ್ಬೇಕು. ಹೌದಾ? ತಂದು ಕೊಟ್ಟೆ ಕೊಟ್ಟ ಬಿಡಲಿಲ್ಲ. ಇವತ್ತು ಎಲ್ಲೆಲ್ಲಿ ಉಪ ಗದ್ದೆ ನೀರು ಹರಿಸ್ಬೇಕು, ಚಾನ್ಸೇ ಇಲ್ಲ, ತಾನೇ ಮಡಿಬಿಟ್ಟ ಅಡ್ಡ ಕುರಿ ಸಾಧಿಸ್ಬೇಕು ಅಂತೇಳಿ. ಇನ್ನು ಏನೋ ತಿನ್ನಬಾರದು ಅಂತ ಉಪವನ್ನ ಹೇಳಿ, ಏನು ಬೇಡ ಏನಂದ್ರೆ ಎಲ್ಲ ಉಪವಾಸ ಯಾವುದೋ ತಿಂದು ಕಣ್ಣು ಕಳ್ಕೊಂಡ, ಇಷ್ಟು ಆಟ ಇತ್ತು. ಇವತ್ತು ಲೋಕದೊಳಗೆ ಎಷ್ಟೆಷ್ಟೋ ಕಷ್ಟಪಟ್ಟು ಡೊನೇಷನ್ ಕೊಟ್ಟು ದೂರ ದೂರಿಗೆ ಹೋಗಿ ಕಷ್ಟಪಟ್ಟು ಅಡುಗೆ ಮಾಡಿ ಕೊಂಡಾಪ ಸಿಕ್ಕಿತ್ತಿಂದೋ ಯಾಕೆ ಲೌಕಿಕ ಓದ್ತಾರೆ? ಲೌಕಿಕ ಕಷ್ಟ ಎಲ್ಲ ತ್ಯಾಗ ಮಾಡ್ತಾರಲ್ಲ ಇವತ್ತು. ಯಾಕೆ ಭಾರಿ ದೊಡ್ಡ ಕೆಲಸ ಸಿಗುತ್ತೆ ಮುಂದೆ, ಅದೇನು ಪರ್ಮನೆಂಟ್ ಗ್ಯಾರಂಟಿನೂ ಇಲ್ಲ, ಫಾರ್ ಎವರೂ ಅಲ್ಲ. ಅಷ್ಟಕ್ಕೆ ಎಷ್ಟು ತ್ಯಾಗ ಮಾಡ್ತಾರೆ ಅವರು, ಸ್ವಧರ್ಮ ಕೂಡ ತ್ಯಾಗ ಮಾಡಿ ಹೋಗ್ಬಿಡ್ತಾರೆ ಹೋಗ್ತಾರೆ. ಇನ್ನು ಮೋಕ್ಷಕ್ಕೆ ಹೋಗೋರು ಎಷ್ಟು ತ್ಯಾಗ ಮಾಡಬೇಕು? ಜ್ಞಾಪುರುಷ ಜ್ಞಾನಕ್ಕೋಸ್ಕರ ಭಾರಿ ಮಾಡಬೇಕು. ಸ್ವರೂಪಯೋಗ್ಯ ಸ್ವರೂಪಯೋಗ್ಯತೆ ಪ್ರಶ್ನೆ ಇಲ್ಲ. ಅರ್ಥ ಬುದ್ಧಿವಂತ ಅಂದರೆ ಬುದ್ಧಿವಂತ ಅಂದರೆ ಸೈಂಟಿಸ್ಟ್ ಸೂಪರ್ ಸೈಂಟಿಸ್ಟ್ ಯಾರು ದಡ್ರಲ್ಲ. ಆ ಲ್ಯಾಡನ್ ದಡ್ಡೇನೋ ನೈ ಕ್ಲಾಸ್ ಭಾರಿ ಬುದ್ಧಿವಂತ, ಸೈಂಟಿಸ್ಟ್ಗಿಂತ ಬುದ್ಧಿವಂತ, ಮಾಡಿದ್ದೇನೋ ಲೋಕನಾಶದ ಕೆಲಸ. ಸೊ ಬುದ್ಧಿ ಬೇರೆ, ಅಯೋಗ್ಯರಿಗೂ ಬುದ್ಧಿ ಬರುತ್ತೆ, ಆದರೆ ಜ್ಞಾನ ಬರೋದಿಲ್ಲ. ನಾನು ಸರಿಯಾಗಿ ತಿಳ್ಕೋಬೇಕಲ್ಲ. ಅದು ಇವತ್ತು ಇವತ್ತೇನಾಗಿದೆ ಅಂದರೆ, ಯಾತಕ್ಕೆ ಸಮಾಜ ಬೆಳೀತಾ ಇಲ್ಲ ಅಂತ ಪ್ರಶ್ನೆ ಬಂದರೆ, ಒಂದು ಕಾರಣ ವಿದ್ವಾಂಸರಿಲ್ಲ ಅಂತ ಕೊಡ್ಬೋದು. ವಿದ್ವಾಂಸರು ಇದ್ದರೂ ಬೆಳೆಯೋದಿಲ್ಲ ಅಂತ ಕೇಳಿದರೆ ಏನರ್ಥ? ಅಲ್ಲಿ ಕಮಿಟೆಡ್ ವಿದ್ವಾಂಸರಿಲ್ಲ. ನಾನು ಸುಖವಾಗಿದ್ದೇನೆ ಸಾಕು, ಅದು ಸರಿಯಾದ ಸರಿಯಾದ. ಡಾಕ್ಟರ್ ತಾನು ಸುಖವಾಗಿದ್ದರೆ ಸಾಲದು, ಪೇಷಂಟ್ ಸುಖವಾಗಿರ್ಬೇಕಲ್ಲ. ಪೇಷಂಟ್ ಸತ್ ಹೋಗ್ತಾ ಇದ್ದು ಬಿಲ್ ಮಾಡ್ತಿದ್ರೆ ಅರ್ಥ ಏನದಕ್ಕೆ? ಸಾಧ್ಯ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಡಾಕ್ಟ್ರಿಗೆ ದುಡ್ಡು ಬೇಕು ಪಾಪ ಬದುಕಲಿಕ್ಕೆ ಎಂಬುದು ಅನಿವಾರ್ಯ, ಒಪ್ಪೋಣ. ಅಂಥೇಳಿ ರೋಗಿಗಳು ಸಾಯಲಿಕ್ಕೆ ಸಾಧ್ಯ ಇಲ್ಲ. ರೋಗಿಗಳಿಗೆ ಹೇಗೆ ಉದ್ಧಾರ ಮಾಡಬೇಕು? ಹಾಗೆ ಇವರೆಲ್ಲ ರೋಗಿಗಳಿಗೆ ಅಜ್ಞಾನ ಕೂಡ ದೊಡ್ಡ ರೋಗ. ಅದು ಅಜ್ಞಾನ ದೊಡ್ಡ ರೋಗ ಆದ್ದರಿಂದ ಅಜ್ಞಾನ ಹೋಗಿಸ್ಬೇಕು ಅಂತ ಅವ್ರಿಗೆ ಕನ್ಸರ್ನ್ ಇಲ್ಲದೆ ಹೋದರೆ ಏನರ್ಥ? ಅವ್ರ ಸಾಧನೆ ಆಗ್ತಾ ಇಲ್ಲ ಅಂತ ಅರ್ಥ. ಅದು ಉದರ ವೈರಾಗ್ಯ ಅಂತಾರಲ್ಲ. ಮಾಡ್ದ ಅಯ್ಯೋ ಫಸ್ಟ್ ಕ್ಲಾಸ್ ಯಜ್ಞ ಮಾಡ್ದ, ಫಸ್ಟ್ ಕ್ಲಾಸ್ ಯಜ್ಞ ಮಾಡ್ದ, ವಿಶ್ವ ಓ ಬಾಳೆ ಆಮೇಲೆ ಬರ್ತೀನಿ ಅಂತ ಹೋದ. ಬರ ಅವಾಗ ಒಂದು ಹಿಂದ್ರದ ನೀವು ಹೊಡೆದು ಬಿಡ್ತೀನಿ ಅಂತ ಹೇಳಿದರು. ಓಕೆ ಬಂದರು, ಅವ್ರು ಬಿಡಲಿಲ್ಲ, ಬಂದು ನಡೀತು. ಎಷ್ಟು ಒಳ್ಳೆಯ ಯಜ್ಞ ಮಾಡ್ದ ಅಂದರೆ ಮರುತ್ತರಾಜನ ಯಜ್ಞ. ಆತ ಮಾಡಿದ ದಾಖಲೆ ಆಗೋಯ್ತು, ದಾಖಲೆ ಯಜ್ಞ ಆಯಿತು. ಆತ ಕೊಟ್ಟು ಬಂಗಾರದ ಇಟಿಗಳನ್ನೇ ಕೊಟ್ಬಿಡ ದಾನ ಮಾಡಿಬಿಡಿ. ಹಾಂ, ಹಿಂದೆ ಕೃತಜ್ಞತೆ ಕಥೆಯವೆಲ್ಲ ಆ ರೀತಿ ಮಾಡಿದ್ದಕ್ಕೆ ಆತನ ಯಜ್ಞ ಆಗ್ಬೋದು. ಬರುತ್ತೆ ಮರುತ್ತ ಸ್ಟೇಜಿರಿ ಹರಿ ಭಾಗವತಲ್ಲಿ ಹೇಳ್ತಾರೆ, ನಿರ್ಣಯದಲ್ಲಿ ಆಚಾರ್ಯ ಬರೀತಾರೆ. ಮರುತ್ತ ರಾಜ ಅಂತ ಅಂಥ ಸಾಧನೆ ಮಾಡ್ತಾರೆ, ಸಂವರ್ತರ ನೇತೃತ್ವದಲ್ಲಿ ಮಾಡ್ತಾರೆ. ಆದರೆ ಅತ್ಯುತ್ತಮ ಯಜ್ಞ ಆಯಿತು. ಸೊ ಪುರೋಹಿತರು ಸರಿ, ನಮ್ಮ ಡಾಕ್ಟರ್ ಸರಿ ಇರಬೇಕು ಅಂತ ಗೊತ್ತಿರ್ತದೆ ಆಪರೇಷನ್ ಮಾಡ್ಬೇಕಾದ್ರೆ, ಪುರೋಹಿತ ಸರಿಬೇಕು ಅಂತ ಗೊತ್ತಿರೋದು. ಆದ್ದರಿಂದ ಏನಾಗುತ್ತೆ, ಸಿಕ್ಕವರೇ ಪುರೋಹಿತ, ಅವ್ರು ಮಾಡಿದ್ದೇ ಮಂತ್ರ. ಅವ್ನು ಜೋರು ಬೇರೆ ಮಾಡ್ತಾರೆ, ಹೆಚ್ಚಿಗೆ ಹೇಳ್ಬಿಟ್ರೆ ನಾವು ಬರೋದ್ರೆ ಬೇರೆ ಕೆರೆ ಹೇಳ್ಬಿಡ್ದ. ಅವ್ರು ಅರ್ಧ ಮಾಡಿರ್ತಾರೆ, ಏನು ಮಾಡ್ಬೇಕೀಗ? ಹಾಳಾಗಿ ಮಾಡಿರ್ತಾರೆ, ಕರ್ಮ ಹಾಳಾಗೇ ಹೋಗುದು. ಹಠ ಹಿಡ್ದ ವಿಶ್ವವೇದಾದ ಯಜ್ಞನೇ ಮಾಡ್ದ ಪಾಪ. ಮಾಡಿದ್ರ ಫಲ ಒಳ್ಳೆ ಸಿದ್ಧಿ ಪಡೆದ. ಅದಕ್ಕೆ ಕ್ವಾಲಿಟಿ ಎಂಬುದು ಭಾರಿ ಮುಖ್ಯ. ಕ್ವಾಂಟಿಟಿ ಎಷ್ಟು ಮುಖ್ಯನೋ, ಕ್ವಾಲಿಟಿ 50 ಪುಟ ಬರೀತಾನೆ 10 ಪುಟ ಬರೀತಾನೆ ಮುಖ್ಯ ಅಲ್ಲ. ಕ್ವಾಲಿಟಿ ಆಫ್ ಆನ್ಸರ್ ಮುಖ್ಯ. ಕ್ವಾಲಿಟಿ ಆಫ್ ಆನ್ಸರ್ ಹೇಗೋ, ಕ್ವಾಲಿಟಿ ಆಫ್ ಕರ್ಮದ ನೇಚರ್ ಭಾರಿ ಮುಖ್ಯ. ಇವತ್ತು 100 ಜನ ತುಂಬ ಜನ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತಾರೆ, ಯಾವನ ಆಗಲಿ ಅಂತ ಹೇಳ್ತಾರೆ, ಮುಗಿತು ಕತೆ. ಅದು ಸಾಧ್ಯ ಇಲ್ಲ. ಆ ದೃಷ್ಟಿಯಲ್ಲಿ ಇವತ್ತು ಅಯೋಗ್ಯರಿಗೆ ಜ್ಞಾನ ಬರೋದಿಲ್ಲ ಅನ್ನೋ ಕಾನ್ಸೆಪ್ಟ್ ಇದ್ದಿದ್ದಕ್ಕೇ ಈ ಪರೀಕ್ಷೆ ಅನ್ನೋ ಪದ ದೊಡ್ಡದಾದ ಪದವಾಗಿ, ಅದೇ ದೊಡ್ಡ ಪದ ಉಪಯೋಗಿಸಿ ಅದರಿಂದ ಹೇಳ್ತಾರೆ. ಇವತ್ತು ಆ ಕಾನ್ಸೆಪ್ಟ್ ಹೋಗಿರೋದ್ರಿಂದ ಅವನು ಎಷ್ಟೇ ಅಯೋಗ್ಯ ಅಂತ ಗೊತ್ತಿದ್ರು ಕೂಡ ಏನು ಮಾಡ್ತಾರೆ, ಗೊತ್ತಿದ್ರು ಕೂಡ ಡೌಟ್ ಇಲ್ಲ, ಗ್ಯಾರಂಟಿ ಗೊತ್ತೇನಂತ, ಅವನು ಪರಮಯೋಗ್ಯ ಅಂತ ಗೊತ್ತು. ಆದರೆ ಏನು ಮಾಡ್ತಾರೆ, ಬುದ್ಧಿವಂತ ನಮ್ಮವನು, ಈವನ್ ನಮ್ಮವನು ಸೇರ್ಕೊಂಡ್ಬಿಡ್ತಾರೆ. ಅಯೋಗ್ಯನೇ ನಮ್ಮವನು ಅನ್ನೋ ಭಾವನೆ ಬಂದರೆ ಅದು ಭಾರಿ ಬಂಧಕ. ಅದು ಯಾರಲ್ಲಿ ಬರಬೇಕು ನಮ್ಮವನು ಅನ್ನೋ ಭಾವನೆ? ಯೋಗ್ಯನಲ್ಲಿ ಬರಬೇಕು. ಅದರಿಂದ ಧೃತರಾಷ್ಟ್ರಿಗೆ ಯಾರಲ್ಲಿ ಬಂತದ್ದು? ಮಾಮಕ ಅಯೋಗ್ಯರ ಬಗ್ಗೆ ಬಂತು, ಅದಕ್ಕೆ ಸರ್ವನಾಶ ಆಗೋಯ್ತು. ಆದರೆ ಯೋಗ್ಯರ ಬಗ್ಗೆ ಬಂದಿದ್ದರೆ ಪಾಂಡವರಿಗೆ ಅಂತ ಅನ್ಕೋತಾನೆ, ಕೊನೆಗೆ ನಾನು ಭಾರಿ ತಪ್ಪು ಮಾಡಿಬಿಟ್ಟೆ, ನಿಜವಾದ ನನ್ನ ಮಕ್ಕಳು ಪಾಂಡವರೇನೆ, ಅವರಿಂದ ನಾನು ಉದ್ಧಾರ ಆದೆ, ಅಯೋಗ್ಯವನು ಹಾಳು ಮಾಡಿಬಿಟ್ರೆ ನನ್ನ ಮಕ್ಕಳು ಅಂತ ಕೊನೆಗೆ ಹೇಳ್ತಾ ಆಗ ಉದ್ಧಾರ ಆಗ್ತಾ. ಸೊ ಅಯೋಗ್ಯ ವಿಷಯದಲ್ಲಿ ಅಭಿಮಾನ ಬರಬಾರದು. ಯೋಗ್ಯ ವಿಷಯದಲ್ಲಿ ಬರದೆ ಅಭಿಮಾನನೇ ಇರಬಾರ್ದು ಅಂದರೆ ಕಲ್ಲಾದಾಗಾಯ್ತು ಅಷ್ಟೇ, ಅರ್ಥನೇ ಇಲ್ಲ. ಅಭಿಮಾನ ಇರಲೇಬೇಕು, ಯೋಗ್ಯರಲ್ಲಿ ಇರಬೇಕು, ಅಯೋಗ್ಯರಲ್ಲಿ ಇರಲೇಬಾರದು. ಇದು ಕಾನ್ಸೆಪ್ಟ್. ಆ ದೃಷ್ಟಿಯಲ್ಲಿ ಅಯೋಗ್ಯರಿಗೆ ಏನು ಬರೋದಿಲ್ಲ, ಜ್ಞಾನ ಬರೋದಿಲ್ಲ. ಪಾಂಡಿತ್ಯಾದಿಗಳು ಬರಬಹುದು, ಬೇಕಾಷ್ಟು ಬರಬಹುದು, ಅದೇ ಏನದಲ್ಲ, ಸೈಂಟಿಸ್ಟ್ ಇದ್ದಾಗ ಏನು ಬೇಕಾದ್ರೂ ರಿಸರ್ಚ್ ಮಾಡ್ತಾನೆ, ಕೊಟ್ಟು ಪಟ್ಟ ಅಂತ ಮುಗಿಸ್ಬಿಡ್ತಾನೆ. ಅದು ಲೋಕಹಿತಕ್ಕಲ್ಲದು, ತನ್ನ ಹಿರಿಮೆಗೋಸ್ಕರ ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕೋಸ್ಕರ ಅಷ್ಟೆ, ಅದು ಪ್ರಯೋಜನ ಇಲ್ಲ. ಇವತ್ತು ಈ ಕಾನ್ಸೆಪ್ಟ್ ನಮ್ಮಲ್ಲಿ ತುಂಬ ಕಡಿಮೆ ಆಗಿರೋದ್ರಿಂದನೇ ಕ್ವಾಲಿಟಿ ವೈಸ್ ತುಂಬ ಸಫರ್ ಆಗುತ್ತೆ, ದೀಕ್ಷೆ ಬರೋದಂತೆ ಹೋಗ್ಬಿಡುತ್ತೆ. ಏನೋ ಹಾಂ ಬುದ್ಧಿ ಅನ್ನೋದು ಏನದು, ವೆಪನ್ ಇದ್ದಾಗೆ ಬುದ್ಧಿ, ವೆಪನ್ ಇದ್ದಾಗೆ ಬುದ್ಧಿ ಶಕ್ತಿನೇ ಬುದ್ಧಿ ಎಂಬುದು ತೊಗೊಳ್ಬೋದು, ಯೋಗ್ಯತೆ ತೊಗೊಳಕ್ಕೆ ಬರಲ್ಲ. ಗೊತ್ತಾಯ್ತಾ? ಅದಕ್ಕೇನೆ ಬುದ್ಧಿ ಎಂಬುದು ದುಡ್ಡು ಇದ್ದಾಗೆ, ದುಡ್ಡು ಎಂಬ ವಿದ್ಯಾಧನ, ಅದು ಧನ. ಅದು ಬರೀ ಪಾಂಡಿತ್ಯನ, ದುಡ್ಡು ಕೊಟ್ಟರೆ ಕೊಡ್ಬೋದು. ಅದು ಭಾರಿ ಎಕ್ಸಸೈಸ್ ಮಾಡಿ ಮಾಡಿ, ದುರ್ಯೋಧನ ಎಕ್ಸಸೈಸ್ ಮಾಡಿ 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 ಭಾರಿ ಇಷ್ಟ, ಭೀಮಸೇನ ಎಕ್ಸಸೈಸ್ ಮಾಡಿಲ್ಲ, ನ್ಯಾಚುರಲಿ ಗ್ರೇಟ್. ಕೃಷ್ಣ ಹೇಳ್ತಾನೆ, ಒಂದು ಅಭ್ಯಾಸದಿಂದ ಬಂದ ವಿದ್ಯೆ ಅವನದು ಗದಾಯುದ್ಧ. ಭೀಮಸೇನ ಸಹಜವಾಗಿ ಬಂದಿತ್ತು, ಸಹಜವಾಗಿದ್ದು ಯಾವಾಗಲೂ ಗ್ರೇಟ್ ಆದ್ದರಿಂದ ಹಾಲು ಬೆಳಗಿದೆ. ಹೇಗಿದೆ ಅದು? ನ್ಯಾಚುರಲಿ ಬೆಳಗಿದೆ. ಏನು ಮಾಡಿದ್ರು ಬೆಳಗ್ಗೆ ಹಾಗೆ ಇರುತ್ತೆ. ಈ ಗೋಡೆ ಪೇಂಟ್ ಹೊಡೆದಿರ್ತಾನೆ, ಮರುದಿವಸ ಒಳಗೆ ಕೆಂಪು ವೈಟ್ ತೆಗೆದ ಕೆಂಪು ಹೊಡಿಬೋದು. ಯಾಕೆ ಎಕ್ಸ್ಟರ್ನಲ್ ಅದು, ಗೊತ್ತಾಯ್ತಾ. ಆದ್ದರಿಂದ ಯಾವಾಗಲೂ ಕೂಡ ಹೊರಗಿನ ಬುದ್ಧಿಗಿಂತ ಒಳಗಿನ ಸ್ವರೂಪ ಯೋಗ್ಯತೆ ದೊಡ್ಡದು. ಸಾಮಾನ್ಯವಾಗಿ ಸ್ವರೂಪ ಯೋಗ್ಯತೆ ಒಳ್ಳೆ ಬುದ್ಧಿ ಇದ್ದೇ ಇರುತ್ತಿಲ್ಲ ಅಂತಲ್ಲ, ಯಾವುದೋ ಕಾರಣಕ್ಕೆ ಅದು ಇಲ್ಲದೆ ಹೋದರೂ ಕೂಡ ಏನು ಮಾಡಬಹುದು, ಅದಕ್ಕೆ ಹೇಳ್ತಾರೆ ಭಾರಿ ಬುದ್ಧಿವಂತ ದುಷ್ಟ, ಭಾರಿ ಬುದ್ಧಿವಂತ ದುಷ್ಟ, ಇನ್ನೊಬ್ಬ ಭಾರಿ ದಡ್ಡ ಯೋಗ್ಯ. ಯಾರು ಬಿಟ್ಟು ಇದ್ದಿರೋ ಯೋಗ್ಯ, ಅದರಲ್ಲಿ ಎಷ್ಟು ಪುರಾಣದಲ್ಲಿ ಕಥೆಗಳು ಬರುತ್ತೆ. ನೀ ದೀರ್ಘಾಯುಷಿಯಾದಂಥ ಅಯೋಗ್ಯವಾಗಬೇಕೋ ಅಥವಾ ಭಾರಿ ಯೋಗ್ಯನಾದ ಅಲ್ಪಾಯುಷ್ಯವಾಗಬೇಕೋ? ಅವ ಏನಂತ ಕೇಳ್ತಾ ಇದ್ರು ಅವರು, ಅಲ್ಪಾಯು ಬಾರ್ಕಂಡೇರಿ ಹುಟ್ಟಿದ್ದ ಹಾಗೇನೆ. ಕೊನೆಗೇನಾದ್ರು ಇವತ್ತು ಚಿರಂಜೀವಿ ಅವರು ಅಲ್ಪಾಯುಷ್ಯ ಚೇಂಜ್ ಮಾಡಲಿಕ್ಕೆ ಬಂತು, ಆದರೆ ಸ್ವರೂಪ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೇನೆ ಯಾವಾಗಲೂ ಕೂಡ ದಡ್ಡರಿದ್ದರೆ ನಾವು ವರಿ ಮಾಡಬಾರದು. ಮಕ್ಕಳು ದಡ್ಡರಿದ್ದಾರೆ, ಡೋಂಟ್ ವರಿ, ಒಳ್ಳೆಯವರಾಗಿದ್ದರೆ ಬೇಕಾದಷ್ಟು ಆಯಿತು. ಆದರೆ ಬುದ್ಧಿವಂತರಿದ್ದಾರೆ ಆದರೆ ದುಷ್ಟರಿದ್ದಾರೆ ಅಂದರೆ ಭಾರಿ ಡೇಂಜರಸ್. ಅದಕ್ಕೆ ಒಳ್ಳೆ ಮಕ್ಕಳು ಅಂತ, ಅದಕ್ಕೆ ಬುದ್ಧಿವಂತ ಮಕ್ಕಳಲ್ಲ ಒಳ್ಳೆ ಮಕ್ಕಳು ಅಂದ್ಬಿಟ್ರೆ ಅದು ಯಾವಾಗಲೂ ಬುದ್ಧಿ ಬಂದೇ ಬರುತ್ತೆ. ಮುಂದೆ ಒಳ್ಳೆತನ ಅಂಬೋದು ಬರೋದಿಲ್ಲ, ಒಳ್ಳೆತನ ಕೊಡಕ್ಕೆ ಬರೋದಿಲ್ಲ. ಬುದ್ಧಿಗಿದ್ದು ದುಡ್ಡು ಕಾಂಪೆನ್ಸೇಟ್ ಮಾಡ್ಬೋದು, ಯಾವುದಾದ್ರು ಹೇಳ್ಕೊಟ್ಟು ಹೇಳ್ಕೊಟ್ಟು ಬರೆಸ್ಬೋದು, ಆದರೆ ಇದನ್ನು ಮಾಡೋಕ್ಕೆ ಬರೋದಿಲ್ಲ. ಆ ಅರ್ಥದಲ್ಲಿ ಯೋಗ್ಯತೆ ಎಂಬುದು ಭಾಳ ಮುಖ್ಯ. ಅದನ್ನು ರಾಯಸ್ತುತಿಯಲ್ಲಿ ಯೋಗ್ಯತಾ ತಾರತಮ್ಯಾತ್ ಆದರ್ಶೇ ಮಿಶ್ರಬುದ್ಧೀನ್ ತ್ರಿದಿವ ನಿರಯ ಭೂಗೋಚರಾನ್ ನಿತ್ಯಬದ್ಧ. ನೀವು ಪದನ ಸರಿಯಾಗಿ ಇಟ್ಕೊಂಡ್ರೆ ಇವತ್ತು ಕ್ವಾಲಿಟಿ ಎಲ್ಲಿದೆ ಅವರು ಅಷ್ಟೇ, ನಾವು ಇಷ್ಟೇ ಪಾಠ ಹೇಳ್ತೇವೆ, ಅದೊಂದು ನಂಬರ್ ಜಾಸ್ತಿ. ನಮಗೆ ಎಷ್ಟು ಉಪಯೋಗ ಅದರಿಂದ, ಎಷ್ಟು ಯೋಗ್ಯರದ್ರೆ, ಎಷ್ಟು ಜನ ಯೋಗ್ಯರಿದ್ದಾರೆ ಹೇಳಿ. ಸ್ಕೂಲ್ನ 100 ಜನ ಅಡ್ಮಿಟ್ ಆಗಿದ್ದಾರೆ, ಎಲ್ಲ ಫೇಲ್ಡ್ ಕ್ಯಾಂಡಿಡೇಟ್ಸ್, ಒಬ್ಬನೇ ಇದ್ದಾನೆ ಅವ್ರು ರ್ಯಾಂಕ್ ಅವನು. ಒಬ್ಬನಿಂದ ಬರೋ ಕೀರ್ತಿ ಯಾರಿಗೆ ಬರೋದಿಲ್ಲ, ಒಬ್ಬನಿಂದ ಇವನು ಬೇಕಾಷ್ಟು ಕೀರ್ತಿ, ಅವ್ರು ಅಷ್ಟೇ ಇದ್ದಾನೆ ಅದು ಕೀರ್ತಿ ಬಂತು. ಆ ಕ್ವಾಲಿ ಅಂದರೆ ಇವತ್ತು ಬುದ್ಧಿವಂತಿಕೆ ನೋಡಬಾರದು ಅಂತ ಅರ್ಥ ಅಲ್ಲ ಅದಕ್ಕೆ, ಬಟ್ ಅದು ಪ್ರಧಾನ ಆಗಬಾರ್ದು. ಯಾವ್ದು ಪ್ರಧಾನ ಆಗಬೇಕು? ಯೋಗ್ಯ ಬುದ್ಧಿವಂತ ಅಂದರೆ ತುಂಬ ಸಂತೋಷನೇ, ತಪ್ಪೇನಲ್ಲ. ಅಯೋಗ್ಯ ದಡ್ಡನೇ ಆರಿಸ್ಕೋಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ಆದರೆ ಬುದ್ಧಿ ಕೊಡೋಷ್ಟು ಗಮನ, ಅದಕ್ಕೆ ನಮ್ಮ ಕ್ಯಾರೆಕ್ಟರ್ ಆ್ಯಂಡ್ ಮೆರಿಟ್ ಎರಡು ಕೇಳ್ತಾರೆ ನೋಡಿದ್ರೆ. ಇದು ಗೌರ್ಮೆಂಟ್ ಪದ್ಧತಿ ಭಾಳ ಸರಿಯಾಗಿರೋದು, ಫಾಲೋ ಮಾಡೋದೇನೋ ಹಾಳಾಗೋಗಲಿ, ಬಟ್ ಅದು ಆನ್ ಪೇಪರ್ ಹೇಗಿದೆ ಅದು ಮೆರಿಟ್ ಆ್ಯಂಡ್ ಕಾಂಡಕ್ಟ್, ಅದನ್ನು ನಾವು ಇದರಲ್ಲಿ ಅಪ್ಲೈ ಮಾಡ್ತಾ ಇಲ್ಲ. ಅವ್ನು ಪರಮ ಯೋಗ್ಯ ಅಂತ ಗೊತ್ತು ಅರ್ಚಕ, ಬಿ ಡಿ ಸೇತಾನು ಗೊತ್ತು, ನನಗೆ ನಿಮಗೆ ಹೇಳ್ಬೇಕಾದ್ರೆ ಅಡುಗೆವನು ಹುಡುಗರು ಅಂತ ಫಸ್ಟ್ ಕ್ಲಾಸ್ ಗೊತ್ತು, ಅವನು ಅಡುಗೆನೇ ಆಗಬೇಕು ಅಂತ ಹಠ ಇವರಿಗೆ. ಅದಕ್ಕೆ ನಮ್ಮವನು ಅಷ್ಟೇ ನಮ್ಮವನು, ಇದೊಂದು ಕಾರಣ. ಆ್ಯಕ್ಚುಯಲ್ ನಡೆಯೋದೇ ಇಲ್ಲ ಕೂಡ, ಕಥೆಗಳೆಲ್ಲ ಉಳಿದವ್ರು ಕುಡಿದ್ರೆ ಅವ್ರಿಗೆ ಬಹಿಷ್ಕಾರ, ಇವ್ರು ಕುಡಿದ್ರೆ ಮಾತ್ರ ಮಾಫಿ. ಅವನು ಎಷ್ಟು ಕೆಟ್ಟ ಅಡುಗೆ ಮಾಡಿದರೂ ಪರವಾಗಿಲ್ಲ, ಮಡಿಲಿ ಮಾಡ್ತಾನೆ ಯೋಗ್ಯ, ಆ ಭಾವನೆ ಇರೋದಿಲ್ಲ. ಭಾರಿ ರುಚಿ ಮಾಡ್ತೇವೆ ಯಾರಾದ್ರು ಹುಡ್ಕೊಂಡು ಹೋಗಲಿ ಭಾಳ ಅಂತ ಹೇಳಿಬಿಟ್ರೆ ತಪ್ಪಾಗುತ್ತೆ. ಆ ರೀತಿ ಮಾಡಿ ಕೊನೆಗೆ ಏನಾಗ್ತಾವ್ರು ಕುಡಿಯೋದ ಅಭ್ಯಾಸ ಮಾಡ್ಕೋತಾವ್ರು ಮಾಡೋದಿಲ್ಲ. ಸರ್, ನಮ್ಮಲ್ಲಿ ಆ ಥರ ಕಾಂಪ್ರಮೈಸ್ ಆಗಿಬಿಟ್ಟಿದೆ ದೇವಸ್ಥಾನದಲ್ಲಿ. ಅರ್ಚಕ ಎಲ್ಲ ಕಡೆ ಆಗಿಲ್ಲ ಬಂದು ನಿಜ, ಅದು ಎಷ್ಟು ಅರ್ಚಕರಾಗಲಿ ಪುರೋಹಿತರಾಗಲಿ ಅವನ ಅಯೋಗ್ಯ ಅಂತ ಗೊತ್ತಿದೆ, ನಮ್ಮವನು ಬಿಡಕೈ ಬಿಡೋದಿಲ್ಲ. ಆ ಭಾವ ಬೇಕಾಷ್ಟು ಜನಕ್ಕಿದೆ. ಅದೇ ಸಮಾಜದಲ್ಲಿ ದೇವರು ಈ ಕಡೆ, ದೇವರು ಬೇಡ ಸಮಾಜನೂ ಬೇಡ, ತಮ್ಮ ವೈಯಕ್ತಿಕ ಇಂಟ್ರೆಸ್ಟ್ಗಳು ದೊಡ್ಡದಾದರೆ ಸಮಾಜ ಹೇಗೆ ಬೆಳೆಯುತ್ತೆ? ಸಾಧ್ಯನೇ ಇಲ್ಲ. ಯಾವುದಕ್ಕೆ? ಹೌದು, ಕುಡ್ಕೆ ಮಧ್ಯ ಮಧ್ಯ ಬೇರೆ ಕುಡಿತಿರ್ತಾರೆ ಇನ್ನೂ ಲೇಟ್ ಆದರೆ, ಎಡಗೈಲಿ ಕಾಫಿ ಹೊರಗೈಲಿ ಸ್ವಾಹ ಮಾಡ, ಆ ಥರ ಇದ್ದಾರೆ, ಆ ಥರ ಇದ್ದಾರೆ ಅಂತ. ಜ್ಞಾನಿನ ಮೋಕ್ಷಂ ದದಾತ್ತೇವ ಈಶ್ವರ, ಇದು ಎಷ್ಟು ಒಳ್ಳೆ ಪದನೋ, ಎಷ್ಟು ಎಚ್ಚರಿಕೆ ಕೂಡ ಇದೆ. ಈಗ ಅಯೋಗ್ಯಾನ ಜ್ಞಾನಸೇವ ಉತ್ಪತ್ತಿ ಅನುಪಪತ್ತೇ ಹೇ, ಅಯೋಗ್ಯರಿಗೆ ಜ್ಞಾನ ಏನು ಮಾಡಿದರೂ ಬರೋದಿಲ್ಲ ನೋಡಿ. ಜ್ಞಾನಸೈವ ಉತ್ಪತ್ತಿ ಅನುಪತ್ತೇರೇವ, ಏವ ಮರಿ ಎಲ್ಲ ಕಡೆ ಸೇರಿಸ್ಕೋಬೇಕು, ಅದನ್ನು ಬರೋ ಚಾನ್ಸೇ ಇಲ್ಲ. ದುರ್ಯೋಧನಾದಿಗಳಿಗೆ ಎಷ್ಟು ಎಷ್ಟು ಹೇಳಿಕೊಟ್ರು, ಅದೇ ಭಗವಂತನೇ ಹೇಳಿಕೊಟ್ಟ ದುರ್ಯೋಧನಿಗೆ. ಏನು ಮಾಡ್ದ? ಪ್ರೊಟೆಸ್ಟ್ ಮಾಡ್ದ, ಉಪದೇಶ ಮಾಡಿದ್ರೆ ಪ್ರೊಟೆಸ್ಟ್ ಮಾಡ್ದ. ಅರ್ಜುನ ಏನು ಮಾಡ್ದ? ಅಕ್ಸೆಪ್ಟ್ ಮಾಡ್ದ. ಅದು ಸೇಮ್ ವಿಷಯನೇ ಹೇಳ್ತಿರೋದು ಕೃಷ್ಣನೇ. ಉದ್ಯೋಗ ಪರ್ವದಲ್ಲಿ ದುರ್ಯೋಧನಿಗೆ ತುಂಬಿದ ಸಭೆಯಲ್ಲಿ ಉಪದೇಶ ಮಾಡ್ತಾನೆ ಕೃಷ್ಣ. ದುರ್ಯೋಧನ ಏನು ಮಾಡ್ತಾನೆ? ಅದನ್ನು ಯಾಕಡೆಯೋ ತೆರಿಗೆ ಕೊಡ್ತಾನೆ, ಏನೋ ಮಾಡ್ತಾನೆ, ಇದೇನೋ ಮ್ಯಾಜಿಕ್ ಮಾಡ್ತಾನೆ ಕೃಷ್ಣ, ಹೆದರಿಸ್ತಾನೆ, ಏನೇನೋ ತಿಳ್ಕೊಂಬಿಟ್ಟ. ಅರ್ಜುನ ಏನು ಮಾಡ್ದ? ಶಿಷ್ಯ ಸ್ನೇಹಂ ಶಾದಿ ಮಾಂ ತ್ವಾಂ ಪ್ರಪನ್, ಸರೆಂಡರ್ ಆದ. ಅದು ಒಂದೇ ವಿಷಯಕ್ಕೆ ಎಷ್ಟು ವ್ಯತ್ಯಾಸ ಇದೆ. ವೇದವ್ಯಾಸರು ಹೇಳ್ತಾರೆ, ವೇದವ್ಯಾಸರೇ ಹೇಳ್ತಾರೆ, ಧೃತರಾಷ್ಟ್ರ ನೀವು ಭಾಳ ತಪ್ಪು ಮಾಡಿದ್ದಿ, ಪಾಂಡವರು ವನವಾಸಕ್ಕೆ ಕಳಿಸಿದ್ದು ಭಾರಿ ತಪ್ಪು, ಅನ್ಯಾಯ, ನನಗೆ ಇಷ್ಟ ಬರಲಿಲ್ಲ ಅಂತ ಹೇಳಿದ ತಕ್ಷಣ ಅಂತ ಹೇಳಿದ. ಸ್ವಾಮಿ ನನಗೆ ಇಷ್ಟೆಲ್ಲ ಹೇಳ್ತೀರಿ, ದುರ್ಯೋಧನ ಕೈ ಅವನಿಗೆ ಹೇಳಿಬಿಡಿ ಅಂದರೆ ಅವನ ಜೊತೆ ನಾನು ಮಾತಾಡೋದಿಲ್ಲ, ನಾವು ಜೊತೆ ಮಾತಾಡೋದಿಲ್ಲ. ನ ಸಂವದೇ ತೈಹಿ, ಅವ್ರ ಜೊತೆ ಮಾತಾಡ, ಯಾಕೆ ಅಯೋಗ್ಯವು ನತೇ ಶುಶ್ರೂಷತೆ ಸುತಃ, ಅದು ಕೇಳಬೇಕು ಅನ್ನೋ ಭಾವನೆ ಇಲ್ಲ, ಆದ್ದರಿಂದ ನಾನು ಹೇಳೋದಿಲ್ಲ. ಅದು ಇನ್ನು ವೇದವ್ಯಾಸ ರೂಪ, ಜ್ಞಾನ ಕೊಡೋ ರೂಪ, ಇದು ಅಡ್ಮಿನಿಸ್ಟ್ರೇಷನ್. ಇದು ಅಡ್ಮಿನಿಸ್ಟ್ರೇಷನ್, ಇದು ಇನ್ವಿಜಿಲೇಷನ್ ಬೇರೆ, ಒಬ್ಬೇ ವ್ಯಕ್ತಿ ಇನ್ವಿಜಿಲೇಷನ್ ಇರೋದು ಬೇರೆ, ಟೀಚಿಂಗ್ ಬೇರೆ. ಇನ್ವಿಜಿಲೇಷನ್ ಮಾಡಬೇಕಾದ್ರೆ ಅವ್ನು ನೀರು ಕೇಳ್ತಾನೆ, ಪೇಪರ್ ಕೇಳ್ತಾನೆ, ಏನು ಕೇಳಿದ್ರು ಕೊಡ್ಬೇಕು, ಯಾಕೆ ಪೋಸ್ಟೇ ಅಂತದ್ದು. ಪಾಠ ಮಾಡ್ಬೇಕಾದ್ರೆ ಓ ನೋಡಿ ತಪ್ಪು ಬರ್ತೈತಿ, ಗೆಟ್ ಔಟ್, ಇನ್ವಿಜಿಲೇಷನ್ ಗೆಟ್ ಔಟ್ ಅಂತ ಹೇಳಾಗಿಲ್ಲ ಅವನು. ಕಾಪಿ ಗಿಪಿ ಹೊಡೆದ್ರೆ ಗೆಟ್ ಔಟ್ ಅನ್ಬೇಕು ಹೊರತು ಸುಮ್ಮನೆ ಗೆಟ್ ಔಟ್ ಅನ್ಬಾರ್ದು. ದೊಡ್ಡ ಗಲಾಟಿ ವೇಸ್ಬಿಡ್ತಾನೆ ಅವನು. ಇರಲಿಲ್ಲ ಹೇಳಿದ್ರೆ ಉಪದೇಶ ಮಾಡಾಗಿಲ್ಲ, ತಪ್ಪು ಬರೆದಿರ್ತಾನೆ ಅವನು, ಗೈಡ್ ಮಾಡಾಗಿಲ್ಲ. ಕ್ಲಾಸಲ್ಲಿ ತಪ್ಪು ಬರೆದು ಗೈಡ್ ಮಾಡ್ತಾನೆ, ಯಾಕೆ ಅಲ್ಲಿರೋದು ಗೈಡ್ ಮಾಡಲಿಕ್ಕೆ, ಇಲ್ಲಿರೋದು ಎಕ್ಸಾಮ್ ಮಾಡಲಿಕ್ಕೆ. ದೇರ್ಫೋರ್ ಅದು ಒಂದೇ ವ್ಯಕ್ತಿಯ ರೋಲ್ಗಳು ಬೇರೆ. ವೇದವ್ಯಾಸ ರೂಪದ ಜ್ಞಾನ ಕಾರ್ಯ ಏನೋ, ಜ್ಞಾನ ಕಾರ್ಯ ಸ್ತಥಾ ಪ್ರಭು, ಕೃಷ್ಣರೂಪದ ಕೆಲಸ ಏನೋ ಬಲ ಕಾರ್ಯ. ಸಹಾಯ ನೋಡ್ಕೋಬೇಕು, ಈ ಪೋಸ್ಟ್ ಅಲ್ಲ, ರಿಟೈರ್ ಆದ್ಮೇಲೆ ಪೋಸ್ಟಲ್ಲಿ ಇಲ್ಲ ಅಂತ ಒಪ್ಕೋತಾರಲ್ಲ ಹಾಗೆ. ತಿಳಿತಾ, ದೇವರು ವಿಶೇಷ, ದೇವರಲ್ಲಿ ಭೇದ ಇಲ್ಲದವರು ಕೂಡ ವಿಶೇಷ ಇದೆ. ಇದೆಲ್ಲ ಫಾಲೋ ಮಾಡಿದರೆ ನಾವು ಒಬ್ಬಿಬ್ಬರಿಂದನೇ ಶಯನ ಆಗ್ಬೋದು. ಜೈತೀರ್ಥರು ಒಬ್ಬರಿಂದ ಎಷ್ಟು ಕ್ರಾಂತಿ ಆಯ್ತದ, ಒಬ್ಬರಿಂದನೇ ವಿಶ್ವದ ಕ್ರಾಂತಿ ಮಾಡಿದ ಮಹಾನುಭಾವ. ಅದು ಒಬ್ಬೊಬ್ಬರದ್ದು ಯೋಚನೆ ಮಾಡಬೇಕು. ರಾಯರಂತ ಒಬ್ಬರಿಂದ ಎಷ್ಟು ಕ್ರಾಂತಿ ಆಯಿತು, ವಾದಿರಾದ್ರೆ ಒಬ್ಬರಿಂದ ಎಷ್ಟಾಯಿತು, ಸಾವಿರ ಜನ ಇಲ್ಲ ಇಲ್ಲಿ ಒಬ್ಬರೇ. ಮತ್ತು ಸಾವಿರ ಜನ ಇದ್ದ ಕಡೆ ಏನಾಯ್ತು, ಎಷ್ಟೋ ಕಡೆಗೆ ಏನು ಕೆಲಸಕ್ಕೆ ಬರೋದು. ಸೊ ಕ್ವಾಂಟಿಟಿ ಎಂಬುದಕ್ಕೆ ದುರ್ಯೋಧನ 100 ಜನ, ಇವರು 5 ಜನ, ಆ್ಯಕ್ಚುಲಿ ಭೀಮಸೇನ ಒಬ್ಬರೇ ಮೇನ್ ತೊಗೊಂಡ್ರೆ ಎಷ್ಟು ವ್ಯತ್ಯಾಸ ಆಯಿತು. ಅದರಿಂದ ಕ್ವಾಲಿಟಿ ಓರಿಯೆಂಟೆಡ್ ನಾವು ನೋಡಿಕೊಂಡ್ರೆ ಅದು ಇಟ್ ಮೇ ಬಿ ಸ್ಲೋ ಇರ್ಬೋದು, ಬಟ್ ಫರ್ಮ್ ಅದು. ನೀವು ಕ್ವಾಂಟಿಟಿ ಮಾಡಿದಾಗ ಏನಾಗುತ್ತದೋ, ಆ ಕಾಲಕ್ಕೇನೋ ಇದು ಹೈಬ್ರಿಡ್ ಅಂತ ಲಾತಾಯ್ ಸಿಕ್ಕಾಬಿಟ್ಟು ಬಂದುಬಿಡುತ್ತೆ, ಸತ್ವ ಇರೋದಿಲ್ಲ ಅದರ ಕ್ವಾಂಟಿಟಿ ವೈಸ್ ತುಂಬ ಜಾಸ್ತಿ ಬರುತ್ತೆ. ಈಗ ಅದು ಅರ್ಥ ಆಗಿದೆ, ಟೂ ಲೇಟ್. ಈಗ ಅರ್ಥ ಆಗಿಬಿಟ್ಟು ವಾಪಸ್ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ, ಮತ್ತೆ ಸಿರಿಧಾನ್ಯ ಅಂತ ಹೇಳಿಬಿಟ್ಟು ಮೊದಲೆಲ್ಲ ಕೆಡಿಸಿದ್ದಾಯಿತು, ಈಗ ಶುರು ಮಾಡ್ತಾರೆ. ಎಷ್ಟೋ ಥರ ಒಳ್ಳೆ ಸಿಗೋದೇ ಇಲ್ಲ ಈಗ, ಯಾಕೆ ಹೆಚ್ಚು ಕ್ವಾಂಟಿಟಿ ನೋಡ್ತಾ ಬಂದರು ಫಸ್ಟು, ಆಮೇಲೆ ಗೊತ್ತಾಯಿತು ಟೂ ಲೇಟ್ ತಿಳ್ಕೊಳ್ಳೋದಕ್ಕೆ. ಅದೇ ಮೊದಲಿಂದ ಮೊದಲೆಲ್ಲ ಕೂಡ ಹೇಳಿಲ್ಲ, ಪ್ರತಿಯೊಂದು ಯಾವುದೇ ತೊಗೊಳ್ಳಿ, ಯಾವುದೇ ಧಾನ್ಯ ತೊಗೊಂಡ್ರು ಕೂಡ ಅಂಥ ಕ್ವಾಲಿಟಿ ಇರ್ತಿತ್ತು. ಕೆಟ್ಟದ್ದು ಅಂತ ಮಾಡೋರಿಗೂ ಗೊತ್ತಿಲ್ಲ, ತೊಗೊಳೋರಿಗೂ ಗೊತ್ತಿಲ್ಲ, ಆ ಒಳ್ಳೆಯದು ಒಂದೇ ಕಾನ್ಸೆಪ್ಟ್. ಈಗ ಅದು ಕಾನ್ಸೆಪ್ಟ್ ಹೋಗೇ ಬಿಡುತ್ತೆ, ದುಡ್ಡು ಯಾವುದಕ್ಕೆ ಬಂದರೆ ಸಾಕು. ಇನ್ನೊಂದು ಹೆಸರಲ್ಲ, ಏನರ್ಥ ಅದಕ್ಕೆ? ವೇದವ್ಯಾಸ ದೇವರು ಜ್ಞಾ ಸೂರ್ಯ, ಸೂರ್ಯನ ಕಿರಣಗಳು ಯಾವುದು ನಮಗೆ ಗೊತ್ತು, ಇವರಿಗೆ ಕಿರಣ ಯಾವುದು ಜ್ಞಾನ, ಜ್ಞಾನ ಕಿರಣಗಳ ಮಾಲೆ ಹೊಂದಿದ ವೇದವ್ಯಾಸ ಭಾಸ್ಕರ ಅಂತ ಕರೆದಿದ್ದ. ಗೊತ್ತಾಯ್ತಾ? ಮರೀಚಿ ಅಂದರೆ ಕಿರಣ, ಮರೀಚಿ ಮುನಿಗಳು ಬೇರೆ ಇದ್ದಾರೆ ಅಂತ ತಗೋಬಾರದು. ಅರ್ಥ ಆಯ್ತಾ? ಈಗ ಅಲ್ಲಿಗಿರಲಿ. ಸೊ ಅಯೋಗ್ಯರಿಗೆ ಜ್ಞಾನನೇ ಬರೋದಿಲ್ಲ, ಆದ್ದರಿಂದ ಎಂದೂ ಕೂಡ ಯಾವುದಕ್ಕೆ ಗಮನ ಕೊಡಬೇಕು, ಯಾವಾಗಲೂ ಜ್ಞಾನಕ್ಕೆ ಗಮನ ಕೊಡಬೇಕು. ಜ್ಞಾನ ಬರೋದು ಯೋಗ್ಯತೆ ಇದ್ದ, ಆದ್ದರಿಂದ ಯೋಗ್ಯತೆ ಹುಡುಕ್ತಾ ಇರಬೇಕು. ಅದಕ್ಕೆ ಕಥೆ ಅಷ್ಟು ಹೇಳೋದಿಲ್ಲ. ಈಗ ಬೆಲ್ಲದ ಕಟ್ಟೆ ಕಟ್ಟಿದ, ಗೊತ್ತಾಯ್ತಾ, ಜೇನುತುಪ್ಪ ನೀರು ಹಾಕಿದ, ಅದು ಬೇವಿನ ಬೀಜ. ಏನಾಯ್ತು ಅದು ಕೊನೆಗೆ? ಫಸ್ಟ್ ಕ್ಲಾಸ್ ಬೇವಿನ ಮರ ಬೆಳೀತಾ ಹೊರತು ಏನು ಬರಲಿಲ್ಲ, ಅದು ಮಾವಿನ ಮರ ಬರಲೇ ಇಲ್ಲ. ಇನ್ನೊಂದು ಏನು ಮಾಡಿದ? ಮಾವಿನ ಬೀಜ ಹಾಕಿದ, ಅಷ್ಟು ಚೆನ್ನಾಗೇನು ಮಾಡಲಿಲ್ಲ ಅವನು. ಸ್ಟಿಲ್ ಮಾವಿನ ಮರನೇ ಬಂತು, ಯಾಕೆ? ಸ್ವರೂಪದಲ್ಲಿದೆ ಮಾವಿನ ಮರ, ಆದ್ದರಿಂದ ಅದು ಕ್ವಾಲಿಟೀಸ್ ಇದು ಅಷ್ಟು ಸೈಜ್ ದೊಡ್ಡದಾಗದೆ ಹೋದರೂ ಕೂಡ ಮಾವಂತೂ ಬಂತು. ಅಲ್ಲಿ ದೊಡ್ಡ ಬೇವಿನ ಮರ ಬೆಳೀತಾ ಹೊರತು ಇನ್ನು ಫಸ್ಟ್ ಕ್ಲಾಸ್ ಕಹಿ ಕ್ವಾಲಿಟಿ. ಅದಕ್ಕೆ ಹಾವಿಗೆ ಹಾಲು ಹಾಕಿದರೆ ಅದು ವಿಷ ಹೋಗುತ್ತಾ ಅಂತಾರಲ್ಲ ಹಾಕಿ, ಅದೆಲ್ಲ ಸುಭಾಷಿತ ಆಗಬಾರ್ದು. ಕೊನೆಗೆ ಏನಾಗಬೇಕದು? ಪ್ರಾಕ್ಟೀಸ್ಗೂ ಬರಬೇಕು. ಪ್ರಾಕ್ಟೀಸಿಗೆ ಬಂದೆ ಅಯೋಗ್ಯ ಅಂತ ಹೇಳಿದ್ರೆ ಅವ್ರು ಏನು ಹೇಳಿದರು? ವಿಶೇಷಿಸಿದ್ರು, ಅವ್ನು ಗೋವನ್ನು ಕೊಂದುಬಿಟ್ಟ, ಮಳೆ ಬರ್ತಾ ಇತ್ತು ಗೊತ್ತಾಗಲಿಲ್ಲ, ಗೋವನ್ನು ಕೊಂದ. ಆಮೇಲೆ ಹೇಳಿದ ಗೋವನ್ನು ಕೊಂದುಬಿಟ್ಟೆ ಅಂತ ಹೇಳಿದೆ. ಏನು ಮಾಡಿದ್ರು? ಯಾರು ಬಂದು ಹೇಳ್ಬಾರ್ಬೇಡ ಅಂತ ಹೇಳಿಲ್ಲ. ಏನು ಮಾಡಿದ್ರು? ಪನಿಷ್ಮೆಂಟ್ ಹೇಳಿದರು. ಹಾಗಿದ್ದರೆ ನೀನು ರಾಜ್ಯಾಧಿಕಾರ ಕಳ್ಕೊಂಡು, ಇನ್ಮೇಲೆ ರಾಜ್ಯ ಎಂಟ್ರಿನೇ ಇಲ್ಲ. ಆಯಿತಾ? ಎರಡನೇದಾಗಿ ಊರು ಹೊರಗಿರಬೇಕು, ಮದುವೆ ಮಾಡಿಕೊಳ್ಳಾಗಿಲ್ಲ, ಜೀವನ ಪೂರ್ತಿ ತಪಸ್ಸು ಮಾಡಿ ಸಾಯಬೇಕೆ ಹೊರತು ನೋ ಕನ್ಸೆಷನ್. ಒಪ್ಪಿಕೊಂಡ, ಉದ್ಧಾರ ಆಗಿಬಿಟ್ಟ. ಅಲ್ಲಿ ನೋಡಿ ಯಾವುದನ್ನು ಮಾಡಿದ್ರು ಅವರು? ಟೋಪ್ ಏನು ಕರೆಕ್ಟ್ ಶಿಕ್ಷೆ ಕೊಟ್ಟರು ಅವನು, ಶಿಷ್ಯ ಭಾರಿ ಪ್ರಿಯ ರಾಜನ ಮಗ ಎಲ್ಲ ಕರೆಕ್ಟೇ, ಬಟ್ ಅವರು ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ಅದರಿಂದ ಆ ಇದನ್ನೇ ದೊಡ್ಡ ಹೆಸರು ಮಾಡಿದಾತ, ಅದಕ್ಕೋಗಿನೇ ಹೆಸರಾಗಿಬಿಟ್ಟ ಪುಣ್ಯಾತ್ ಪುರುಷಧ್ರ ಅಂತ ಆತನ ಹೆಸರು. ರಾಜ್ಯ ಆಡಿ ದಾಖಲೆ ಮಾಡಿದವ್ರು ಹೇಗೋ, ರಾಜ್ಯ ಆಳದೇನೋ ದೊಡ್ಡ ದಾಖಲೆ ಮಾಡಿದ ಹೆಸರು ಆತನು. ಅಂದರೆ ಅವ್ರಿಗೇನು ಬೇಕಾಗಿತ್ತು? ಸಿದ್ಧೇ ಬೇಕಿತ್ತಷ್ಟೇ. ಆದರೆ ದುರ್ಯೋಧನಾದಿಗಳಿಗೆ ಅವ್ರು ಕೇಳಿದೆ ಹೋದ್ರೆ ಹೇಳೋದಕ್ಕೆ ಹೋದರೂ ಪದ್ಧತಿ ಅವ್ರನ್ನೇ ಕೊಂದು ಹಾಕಿ ಕೊಲಿಸಿ ಹಾಕ್ಬಿಟ್ಟ, ಪೂರ್ತಿ ಕಳಿಸ್ತಾ ನಿರ್ಣಯ ಇಲ್ಲದೆ ಹೋದರೂ ಹೋಯ್ತು. ಹಾಗೆ ಅದಕ್ಕೆ ಎಂದೂ ಕೂಡ ಯಾವುದಕ್ಕೆ ಬಿಡು, ಹಂಗಿಗೆ ಒಳಗಾಗಬಾರ್ದು, ಹಂಗಿಗೆ ಒಳಗಾಗಲು ಸಾಧ್ಯ ಇಲ್ಲ. ಹೇಳಲಿಲ್ಲ ಭಾರಿ ದುಡ್ಡು ಕೊಡ್ತೇನೆ, ಸಿಕ್ಕಾಬಿಟ್ಟು ಶುಗರ್ ಜಾಸ್ತಿ, ಆಪ್ರೇಷನ್ ಮಾಡಿಬಿಡಿ ಡಾಕ್ಟ್ರೆ ಅಂದರೆ ನೀ ಅಷ್ಟು ಒಳ್ಳೆಯವನಾಗಿದ್ದಕ್ಕೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕದಿಯೋ ಸಾಯಬಾರದು, ನೀನು ಸತ್ತರಷ್ಟು ಬಿಟ್ಟು ಅಷ್ಟು ದುಡ್ಡು ಕೊಡ್ತೀನಿ ಅಂತ ಕೇಳೋದಕ್ಕೆ ಹೋಗೋದಿಲ್ಲ. ಆ ರೀತಿಯಲ್ಲಿ ಭಾವನೆ ಇರಬೇಕು. ಅದು ಹೋಗಿರೋದ್ರಿಂದ ಕ್ವಾಲಿಟಿ ವೈಸ್ ತುಂಬ ಸಫರ್ ಆಗ್ತಾ ಹೋಗುತ್ತೆ. ಓಂ ಜಯತ್ಯಬ್ಜ ಭವೇಶೇಂದ್ರ ವಂದಿತ ಕಮಲಾಪತಿ ಅನಂತ ವಿಭವಾನಂದ ಶಕ್ತಿ ಜ್ಞಾನಾದಿ ಸದ್ಗುಣ ಪೂಜೇ ದ್ವಾತು ಪುರುಷಸ್ಯ ಉಪರಿಷ್ಟಾಂಸ್ತು ಸರ್ವದಾ ದೇವಾನ್ ಬ್ರಹ್ಮಾದಿಕಾನ್ ವಾಸ್ತು ಹರೇ ಸ್ವತಃ.